ಆದಿಯಜ್ಞಮಿತ್ಯುಕ್ತ ಪ್ರಾಪ್ತಭೇದ ನಿವೃತ್ತ್ಯರ್ಥಂ ತಸ್ಯೈವ ಸರ್ವಪ್ರಾಣಿದೇಹಸ್ಥಿತ ರೂಪಾಂತರಾಪೇಕ್ಷೆಯ ಸಹಿತತ್ವಂ ಯುಜ್ಯತೆ. ಸರ್ವ ಅನೇಕ ರೂಪಗಳೇ, ಅಧಿಯಜ್ಞನೂ ತಾನೇ, ಅಧಿಭೂತನೂ ತಾನೇ, ಅಧಿದೈವನೂ ತಾನೇ. ಮತ್ತು ತಾನೇ ಆಗಿದ್ದಾಗ ಯಾತಕ್ಕೆ ಅಂದರೆ ಸರ್ವ ಪ್ರಾಣಿ ದೇಹಸ್ಥಿತ ರೂಪಾಂತರಾಪೇಕ್ಷೆಯ, ದೇವತೆಗಳಲ್ಲಿರೋ ರೂಪ ಅಧಿದೈವ ರೂಪಗಳು, ಭೂತಗಳಿರತಕ್ಕಂಥ ರೂಪಗಳು ಅಧಿಭೂತ ರೂಪಗಳು, ಹೀಗೆ ಹೇಳಿರೋದ್ರಿಂದ ಅದರಲ್ಲಿ ಪರಮಾತ್ಮ ರೂಪರೂಪಗಳಿಗೆ ಭೇದ ಇಲ್ಲ. ಆದರೆ ವಿಶೇಷದಿಂದಾಗಿ ಅದು ಸಾಧ್ಯ ಅಂತ ಹೇಳಿದರು. ಪ್ರಾಣಿನಾಂ ದೇಹಗೋ ವಿಷ್ಣು ಅಧಿಯಜ್ಞ ಇತೀರಿತ. ಅಧಿಯಜ್ಞ ಕಥಂ ಕೋತ್ರ ದೇಹೇಸ್ಮಿನ್ ಪುರುಷ ಋಷಭ ಅಂಥೇಳಿ ಅರ್ಜುನನ ಪ್ರಶ್ನೆ. ಅಧಿಯಜ್ಞ ಯಾರು ಅಂದರೆ ಪ್ರಾಣಿನಾಂ ದೇಹಗೋ ವಿಷ್ಣು ಅಧಿಯಜ್ಞ ಇತೀರಿತ. ಪ್ರಾಣಿಗಳ ದೇಹದಲ್ಲಿ ನೆಲೆಸಿರ್ತಕ್ಕಂಥ ಭಗವದ್ ರೂಪಕ್ಕೆ ಅಧಿಯಜ್ಞ ಅಂತ ಹೆಸರು. ಸಯೇವ ವ್ಯಾಪ್ತರೂಪೇಣ ಬ್ರಹ್ಮೇತಿ ಪರಿಕೀರ್ತ್ಯತೆ. ಅದೇ ಭಗವಂತನ ವ್ಯಾಪ್ತ ರೂಪಕ್ಕೆ, ಹೆಚ್ಚಗಿಂಚಗಸ್ಸರ್ವಂ ದೃಶ್ಯತೆ ಶ್ರೂಯತೆ ಪಿವ ಅಂತರ್ಬಹಿಶ್ಚತಸ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ, ಆ ರೂಪಕ್ಕೆ ಬ್ರಹ್ಮೇತಿ ಪರಿಕೀರ್ತ್ಯತೆ, ಪರಿಕೀರ್ತ್ಯತೆ ಬ್ರಹ್ಮ ಬ್ರಹ್ಮ ಅಂತ ಹೆಸರು. ತೈಸ್ತೈ ಅಧಿಕ ಜಾಯಸ್ತಿ ಅಧಿಕ ಯಾಜ್ಯತ್ವ ದುರ್ಮಿತತ್ವಾಚ್ಚ ಹೇತುತಃ ಅಧ್ಯಾತ್ಮಂ ತೈಹಿ ತೈಹಿ ಅಧಿಕ ಯಾಜ್ಯತ್ವಾತ್ ಬ್ರಹ್ಮಿತತ್ವಾಚ್ಚ ಹೇತುತಃ. ಪ್ರತಿಯೊಬ್ಬರಿಂದ ಕೂಡ ಅವರ ದೇಹದಲ್ಲಿ ವಿಶೇಷವಾಗಿ ಸರ್ವೋತ್ತಮತ್ವೇನ ಬ್ರಹ್ಮಿತತ್ವಾಚ್ಚ ಹೇತುತಃ ಪೂರ್ಣ ಅಂಥೇಳಿ ಆರಾಧನೆ ಮಾಡಲ್ಪಡೋದ್ರಿಂದ ಅಧ್ಯಾತ್ಮ ಅಂತಲೂ ದೇವರಿಗೆ ಹೆಸರಿದೆ. ತತ್ಸ್ವಭಾವೋ ಯದಧಿಕ ಪರಮಾತ್ಮಗ ಪುಂಸಾಂಸ ಜಡಭಾವಾನಾಂ ಸರ್ಗ ಕರ್ಮ ಹರೇ ಸ್ಮೃತಂ. ಅಲ್ಲಿ ಸರ್ಗ ಅಂದ್ರೆ ಏನು ಅಂತ ಕೇಳ್ತಾರೆ. ಸೃಷ್ಟಿ ಅಂದ್ರೆ ಏನು? ಪುಂಸಾಂಸ ಜಡಭಾವಾನಾಂ ಸರ್ಗ ಕರ್ಮ ಹರೇ ಸ್ಮೃತಂ. ಜಡದಂತೆ ಇರತಕ್ಕಂಥ ಜೀವರಿಗೆ ಸೃಷ್ಟಿಯನ್ನು ಮಾಡ್ತಾನಲ್ಲ ಅದನ್ನೇ ದೇವರ ಕರ್ಮ ಅಂತ ಕರೀತಾರೆ. ಜನ್ಮಾದ್ಯಶಯತಃ ಭೂತಾಧಿಕತ್ವತೋ ಭೂತವಿ ಇನ್ನು ಉಳಿದ ಜೀವರಿಗಿಂತ ಶ್ರೇಷ್ಠರಾದಂತಹ ದೇವತೆಗಳನ್ನ ಅಧಿಭೂತರು ಅಂತ ಕರೀತಾರೆ. ಅಧಿಕೋ ದೈವತಂ ವಿಷ್ಣು ಏವ ಯಶ್ಯಾಸ್ತು ಸಾರಮ. ಇನ್ನೊಂದು ಅರ್ಥದಲ್ಲಿ ಅಧಿದೈವ ಅಂದ್ರೇನು? ಅಧಿಕನಾಗಿ ವಿಷ್ಣುವನ್ನು ಮಾತ್ರ ಹೊಂದಿರತಕ್ಕಂಥ ಮಹಾಲಕ್ಷ್ಮಿಗೆ ಅಧಿದೈವ ಅಂತಲೂ ಕರೀತಾರೆ. ಇನ್ನೊಂದು ಅರ್ಥ ಅದು ಪುರುಪ್ರಾಣಾಧಿದೈವಾಖ್ಯಾತ್ಯುತಿ ಯೇಯಮಿದಂ ನರೇ ಇದಂ ನರೈಹಿ ಪುರುಪ್ರಾಣಾಧಿಕೈ ಪ್ರಾಣ ಅಧಿದೈವಾಖ್ಯ ತು ಇತಿ ಜ್ಞೇಯಂ ಇದಂ ನರೈಹಿ ಇತಿ ತತ್ವ ವಿವೇಕೆ. ಆಚಾರ್ಯವರ್ದ ತತ್ವ ವಿವೇಕ ಹೊಂದಿದೆ, ತತ್ವ ಸಂಖ್ಯಾನ ತತ್ವ ವಿವೇಕ, ಇದು ತತ್ವ ವಿವೇಕ ಅಂತ ಕೊಟ್ಟು ಮಾಡಿದರು. ಭಾಗವತ ತಾತ್ಪರ್ಯದಲ್ಲಿ ಹೇಳಬೇಕಾದ್ರೆ ಇತಿ ವಿಷ್ಣುಕೃತ ಮಹಾತತ್ವ ವಿವೇಕ ಅಂತ ಕೊಟ್ಟು ಮಾಡ್ತಾರೆ. ಅಂದರೆ ಆಚಾರ್ಯ ಗ್ರಂಥದ ಹೆಸರು ತತ್ವ ವಿವೇಕ, ವೇದವ್ಯಾಸ ಗ್ರಂಥದ ಹೆಸರು ತತ್ವ ವಿವೇಕ, ಅದೇ ರೀತಿಯಲ್ಲಿ ತತ್ವ ನಿರ್ಣಯ ಅಂತ ಒಂದು ಕೊಟ್ಟು ಮಾಡ್ತಾರೆ. ಆಚಾರ್ಯ ತತ್ವ ನಿರ್ಣಯ ಅಂತ ಒಂದಿದೆ, ತತ್ವ ಸಂಖ್ಯಾನೂ ಆಗಿದೆ. ತತ್ವ ಸಂಖ್ಯಾನ ತತ್ವ ವಿವೇಕ ತತ್ವ ನಿರ್ಣಯ ಮೂರು ವೇದವ್ಯಾಸ ಬರೆದ ಗ್ರಂಥಗಳು, ಆಚಾರ ಗ್ರಂಥಗಳ ಹೆಸರು ಅದೇನೆ. ಅದೇ ರೀತಿ ಆಚಾರ್ಯ ಉಪಾಧಿ ಖಂಡನಕ್ಕೆ ತತ್ವಪ್ರಕಾಶಿಕ ಅಂತ ಇನ್ನೊಂದು ಹೆಸರು. ಉಪಾಧಿ ಖಂಡನಕ್ಕೆ ತತ್ವಪ್ರಕಾಶಿಕ, ಟೀಕಾ ಓದ್ಬೇಕಾದ್ರೆ ಓದಿದೆ, ತತ್ವಪ್ರಕಾಶಿಕ ವ್ಯಾಖ್ಯಾಂ ಕರಿಷ್ಯಾಮೋ ಯಥಾಮತಿ. ಟೀಕಾರರು ಹೇಳಬೇಕಾದ್ರೆ ತತ್ವಪ್ರಕಾಶಿಕ ವ್ಯಾಖ್ಯೆ ಬರೀತೇವೆ ಅಂತ ಹೇಳ್ತಾರೆ. ಅವರು ಹೇಳಿದ್ರು ತತ್ವಪ್ರಕಾಶಿಕ ಅಂತ ಹೆಸರು. ಬ್ರಹ್ಮಸೂತ್ರ ಭಾಷ್ಯದ ಟೀಕಾಕ್ಕೆ ತತ್ವಪ್ರಕಾಶಿಕ ಅಂತ ಹೆಸರಿದೆ. ಈಗ ಅನೇಕ ರೀತಿಯಲ್ಲಿ ಹೆಸರುಗಳಿರೋದ್ರಿಂದ ಇಲ್ಲಿ ತತ್ವ ವಿವೇಕ ಆಚಾರ್ಯ ಬರೆದ ಗ್ರಂಥ, ಆ ಗ್ರಂಥದ ಸಾರಾಂಶ. ಕಥಂ ರೂಪೋ ಅಧಿಯಜ್ಞ ಇತಿ ಪ್ರಶ್ನೆಸ್ತು ಅಹಮೇವ ಇತಿ ಮುಕ್ತತ್ವಾತ್ ಲಕ್ಷಣೋಕ್ತೈವ ಪರಿಹೃತಃ. ಕಥಂ ರೂಪೋ ಅಧಿಯಜ್ಞ ಇತಿ ಪ್ರಶ್ನೆಸ್ತು, ಹೇಗಿದ್ದಾನೆ ಅಧಿಯಜ್ಞನಾಗಿ ಅಂದರೆ ಅಹಮೇವ ನಾನೇ ಅಂತೇಳಿ ಪರಮಾತ್ಮ ಎಲ್ಲ ರೂಪಗಳು ತಾನೇ ಅಂತ ಉಪಸಂಹಾರವನ್ನು ಮಾಡಿದ ಅಂತ ಅರ್ಥ. ಅಷ್ಟಕ್ಕೆಲ್ಲ ಹೌದು, ತಾವತ್ತಿರಲೇಬೇಕು, ಯಾವಾಗಲಿರ್ಬೇಕು ತತ್ವ ಕೆಲಗೆ ಅದು ಎಲ್ಲ ಕಡೆ ತತ್ವ ಅಂತ ಹೇಳ್ಬೇಕಾರೆಲ್ಲ ಇರಲೇಬೇಕು. ಹೌದು, ಇರಲೇಬೇಕು ತತ್ವ, ತಾವತ್ತಿರಲೇಬೇಕಲ್ಲಿ ತತ್ ಅಂತ ಪದ ತತ್ವ, ಅದಕ್ಕೆ ತ್ವ ಸೇರಿಸಿಬಿಟ್ರೆ ತತ್ವ ಇನ್ನೊಂದು ತ ಬರಲೇಬೇಕಲ್ಲಿ, ಗೊತ್ತಾಯ್ತಾ? ಇಲ್ಲ ತ ತ್ವ ಆಗಿಬಿಡುತ್ತೆ. ತತ್ವ ಆಗಬೇಕಾದ್ರೆ ತತ್ ಪ್ಲಸ್ ತ್ವ ತತ್ವ, ಮಹತ್ ಪ್ಲಸ್ ತ್ವ ಮಹತ್ವ, ಗೊತ್ತಾಯ್ತಾ? ಆ ರೀತಿಯಲ್ಲಿ ತಾವತ್ತಿರಲೇಬೇಕಲ್ಲ. ನಾನು ಅಧಿಯಜ್ಞ ಅಧಿಯಜ್ಞವತ್ ಬ್ರಹ್ಮಣೋಪಿ ವಿಷ್ಣುತ್ವೇ ತತ್ರ ಬ್ರಹ್ಮ ಅಹಮೇವ ಇತ್ಯನುಕ್ತ್ವ ಅಧಿಯಜ್ಞೋ ಅಹಮೇವ ಇತಿ ಕಿಮರ್ಥಮುಚ್ಯತೆ. ಎಲ್ಲವನ್ನು ತಾನೇ ಅಂತ ಹೇಳಬೇಕಾಗಿತ್ತು, ಅದು ಬಿಟ್ಟು ಅಧಿಯಜ್ಞೋ ಅಹಮೇವ ಮಾತ್ರ ಅಂತ ಅದಕ್ಕೆ ಮಾತ್ರ ಯಾಕೆ ಹೇಳ್ತಾನೆ ಅನ್ನೋದಕ್ಕೆ ಕಾರಣ ಕೊಟ್ಟದಕ್ಕೆ ಇದಿಷ್ಟು ಕೂಡ ಕೊಟೇಶನ್ ಅಂತ ಟೀಕಾರಾಯರ ಟೀಕಾ. ಕಾರಣ ವಿಶೇಷ ವಿಶೇಷವಂತರೇಣ ಉಕ್ತಿ ಭೇದ ಅಸಂಭವಾತ್. ಯಾವುದೇ ಒಂದು ವಿಶೇಷ ಕಾರಣ ಇಲ್ಲದೆ ಹೋದರೆ ಹೇಳುವ ಮಾತಿನಲ್ಲಿ ವ್ಯತ್ಯಾಸ ಇರಕೂಡುದು. ಇಲ್ಲಿ ಯಾತಕ್ಕೆ ಬಂತು ಅಂತ ಪ್ರಶ್ನೆ ಈಗ. ಅಥವಾ ಅಧಿಯಜ್ಞೆಯೇವ ವಿಷ್ಣುವಿನ ಬ್ರಹ್ಮ ಇತ್ಯತಃ. ಆದ್ದರಿಂದ ಅಧಿಯಜ್ಞ ರೂಪ ಮಾತ್ರ ವಿಷ್ಣು, ಬ್ರಹ್ಮನ ವಿಷ್ಣು ಅಲ್ಲ ಅಂತ ಯಾಕೆ ಪ್ರಶ್ನೆ ಮಾಡಬಾರದು? ಇವೆಲ್ಲ ಮೊದಲೇ ಹೇಳಿದೆ. ಯಾತಕ್ಕೆ ಇದೆಲ್ಲ ಕೂಲಂಕಷ ನೋಡಬೇಕು ಅಂದರೆ ಇದು ಮೋಕ್ಷದ ವಿಚಾರ. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಏನಾಗುತ್ತೆ? ಪೂರ್ತಿ ದಾರಿ ತಪ್ಪಿ ಹೋಗುತ್ತೆ. ಆದ್ದರಿಂದ ಸಣ್ಣ ಪುಟ್ಟ ವಿಚಾರದಲ್ಲಿ ತುಂಬ ಜನ ಏನಕ್ಕೋತಾರೆ, ಯಾಕೆ ಇಷ್ಟು ಕಷ್ಟಪಡಬೇಕು, ಹರಿಸರ್ವ ತಿಳ್ಕೊಂಡ್ಬಿಟ್ರೆ ಸಾಕು, ಇವೆಲ್ಲ ಯಾತಕ್ಕೆ ಅಥವಾ ಎಲ್ಲರ ಐಕ್ಯ ಅಂತ ಹೇಳ್ತಾರೆ. ಅದು ಆಗಲಿ, ಏನು ಗಂಟೆ ಏನೋಯಿತು, ನಮಗಿಂತ ದೊಡ್ಡವರನ್ನು ತಿಳ್ಕೊಂಡ್ರೆ ಸಾಕಲ್ಲ, ಹೀಗೆಲ್ಲ ತಿಳ್ಕೊತಾರೆ, ಹಾಗೆಲ್ಲ ಸಾಲ್ದು. ಯಾಕಂದರೆ ಮೋಕ್ಷದ ಪ್ರಶ್ನೆ ಆದ್ದರಿಂದ ಇದ್ರ ಬಗ್ಗೆ ಏನು ಮಾಡಬೇಕು, ಪ್ರತಿ ವಿಷಯ ಸರಿಯಾಗಿ ತಿಳ್ಕೊಂಡಿರ್ಬೇಕು. ಸಾಮಾನ್ಯವಾಗಿ ತಿಳ್ಕೊಳ್ಳೋದು ಬೇರೆ, ಭಾಳ ಮುಖ್ಯ ವಿಷಯದ ತಿಳ್ಕೊಳ್ಳೋ ಕ್ರಮ ಬೇರೆ. ಆದ್ದರಿಂದ ಅತ್ಯಂತ ಮುಖ್ಯ ವಿಚಾರವಾದ್ದರಿಂದ ಇದ್ರ ಬಗ್ಗೆ ಎಷ್ಟು ತಿಳ್ಕೊಂಡ್ರೂ ಕೂಡ ಸ್ಪಷ್ಟತೆ ಬೇಕೇ ಬೇಕು, ನಮ್ಮ ಮ್ಯಾಕ್ಸಿಮಮ್ ಎಫರ್ಟ್ಸ್ ಹಾಕಬೇಕು. ಬ್ರಹ್ಮ ಅಧಿಯಜ್ಞ ಯೋಹೋ ಉಭಯೋಹೋ ವಿಷ್ಣುತ್ವೇಪಿ ಬ್ರಹ್ಮಾಹಮೇವ ಇತ್ಯರುಕ್ತ್ವ ಅಧಿಯಜ್ಞೋ ಅಹಮೇವೇತಿ ಕಥನಂ ಯುಜ್ಯತೆ. ಹೌದು, ಯಾತಕಾರಿ ಅಂತ ಹೇಳೋಕ್ಕೆ ಕಾರಣ ಅಂದರೆ ಸಾಧಿಯಜ್ಞಂಚ ಮಾಂ ಇತಿ ಭಗವತ ಸ್ವಸ್ಯ ಅಧಿಯಜ್ಞ ಸಾಹಿತ್ಯೇನ ಉಕ್ತತ್ವಾತ್ ಅಧಿಯಜ್ಞೋ ಭಗವತೋ ಭಿನ್ನಂ ಏವ ಇತ್ಯಾಶಂಕಾ ಪ್ರಾಪ್ತ. ಹಿಂದಿನ ಶ್ಲೋಕದ ಹಿಂದಿನ ಅಧ್ಯಾಯದ ಕೊನೆಯ ಶ್ಲೋಕದೊಳಗೆ ಸಾಧಿಯಜ್ಞ ಅಧಿಯಜ್ಞದ ಸಮೇತ ನಾನು ತಿಳ್ಕೋಬೇಕು ಅಂತ ಹೇಳಿದ. ಹಾಗೆ ಅಧಿಯಜ್ಞ ಬೇರೆ ತಾನು ಬೇರೆ ಅಂತ ಅರ್ಥ ಬರೋ ಸಂಭವ ಇದೆ. ಅದಕ್ಕೋಸ್ಕರ ಅಹಮೇವ ಅಂತ ಹೇಳಿದ್ದರಿಂದ ಅಧಿಯಜ್ಞ ಅಂತ ಯಾರೋ ಇದ್ದಾನೆ ಅವನ ಸಮೇತ ತಿಳ್ಕೋಬೇಕು ಅಂತ ಅರ್ಥ ಅಲ್ಲ. ನನ್ನ ಬ್ರಹ್ಮರೂಪವನ್ನು ತಿಳಿಯಬೇಕು, ಅಧಿಯಜ್ಞ ರೂಪವನ್ನು ತಿಳಿಯಬೇಕು ಅಂತ ಅರ್ಥ. ಅಧಿಯಜ್ಞ ರೂಪದ ಸಮೇತವಾಗಿ ಅಂತ ಅರ್ಥನೇ ಹೊರತು ಅಧಿಯಜ್ಞ ಅಂತ ಯಾರೋ ಇದ್ದಾರೆ ಅವನ ರೂಪದ ಸಮೇತ ಅಂತ ಅರ್ಥ ಅಲ್ಲ. ಅದಕ್ಕೋಸ್ಕರ ಈ ಮಾತು ಇಲ್ಲಿ ಬಂದಿದೆ. ಸಾಧಿಯಜ್ಞಂ ಯಾಂ ಇತಿ ಭಗವತ ಅತಿ ಆಶಂಕಾ ಪ್ರಾಪ್ತ ತನ್ನಿವೃತ್ತ್ಯರ್ಥತ್ವಾತ್ ಅಹಮೇವ ಇತಿ ಮುಕ್ತೇಹೇ. ತಾನು ಬ್ರಹ್ಮ ತನಿಖೆ ಚಳಿ ಆಗಿದೆ ಈಗಾಗಲೇ. ಆದರೆ ಇಲ್ಲಿ ಅಧಿಯಜ್ಞ ಬೇರೆಯನ್ನು ಪ್ರಶ್ನೆ ಬರಬಹುದು ಅಂತೇಳಿ ಆ ಮಾತು ಹೇಳಿದ್ದಾನೆ. ತದಿತ್ಯುಕ್ತ್ಯ ಬ್ರಹ್ಮಣು ಭಗವದನ್ಯತ್ವ ಶಂಕಾ ಪ್ರಾಪ್ತಾವಪಿ ಮಾಮಿತ್ಯರೇನ ತಸ್ಯಾಹ ಪ್ರಾಜ್ಞಬುದ್ಧಿಮಪೇಕ್ಷಾ ನಿರಸ್ತತ್ವೇನ ತತ್ರ ಅಹಮೇವ ಇತಿ ಮುಕ್ತ್ಯಭಾವಾದಿತಿ ಭಾವಃ. ತದಿತ್ಯುಕ್ತ್ಯ ಬ್ರಹ್ಮಣು ಭಗವದನ್ಯತ್ವ ಶಂಕಾ ಪ್ರಾಪ್ತಾವಪಿ. ಹಾಗೆ ಬ್ರಹ್ಮ ಬೇರೆ ದೇವರು ಬೇರೆ ಅಂತ ಶಂಕ ಬರೋ ಸಂಭವ ಇರಬಹುದು. ಮಾಮಿತ್ಯರೇನ ತಸ್ಯಾಹ ಪ್ರಾಜ್ಞಬುದ್ಧಿಮಪೇಕ್ಷ. ಆದರೆ ಮುಂದೆ ಮಾಮ್ ಅಂತ ಹೇಳಿದ್ರಿಂದ ಪ್ರಾಜ್ಞರಿಗೆ ಅದು ಅರ್ಥ ಆಗುತ್ತೆ. ತತ್ರ ಅಹಮೇವ ಇತ್ಯುಕ್ತ ಭಾವಾದಿತಿ ಭಾವ. ಆದ್ದರಿಂದ ಅಲ್ಲಿ ಬ್ರಹ್ಮ ಅಂತ ಹೇಳೋ ಕಾರಣ ಇಲ್ಲ. ಆದರೆ ಇಲ್ಲಿ ಸಂಶಯ ಬಂದಿದ್ದರಿಂದ ಒತ್ತು ಕೊಟ್ಟು ಹೇಳಬೇಕಾಯ್ತು. ಬ್ರಹ್ಮ ಶಬ್ದ ವಿಷ್ಣುವಾಚಕ ಅನ್ನೋದನ್ನು ತುಂಬ ಕಡೆ ಹೇಳಿಯಾಗಿಬಿಟ್ಟಿದೆ, ಪ್ರಾಜ್ಞರಿಗೆಲ್ಲ ಅರ್ಥ ಆಗಿಬಿಟ್ಟಿದೆ. ಇಲ್ಲಿ ಸಾಧಿಯಜ್ಞ ಅಂತ ಹೇಳಿದೆ, ಅವರ ಸಮೇತ ತಿಳ್ಕೊ ಅಂತ ಹೇಳಿದಾಗ ಅವ್ರು ಬೇರೆ ಇವ್ರು ಬೇರೆ ಅಂತ ಪ್ರಶ್ನೆ ಬರುತ್ತಲ್ಲ, ಅದು ಆಗಬಾರ್ದು ಅಂತ ಹೇಳೋದು ಕಧಿಯಜ್ಞ ಅಂತ ಉಪಯೋಗಿಸಿದ್ದಾರೆ. ಏತೇನ ಏವಂ ಬಹುವಿಧ ಯಜ್ಞಾಹ ವಿತಥ ಬ್ರಹ್ಮಣೋ ಮುಖೆ. ಹಿಂದೆ ಬಂದಿದೆ ಆಗಲೇ, ಬ್ರಹ್ಮಣೋ ಮುಖೆ ಅಂತ ಹೇಳ್ಬೇಕಾದ್ರೆ ವಿಷ್ಣು ತಾನೇ ಅಂತ ಹೇಳಿದ್ದಾನೆ. ಇತಿ ಉಕ್ತತ್ವಾತ್ ಅಧಿಯಜ್ಞ ಪ್ರಶ್ನೆ ಪರಿಹಾರೋ ಪ್ರಾಪ್ತಿ ಶೂನ್ಯೋ ವಿತಿ ಚ ನಿರಸ್ತಂ ಭವತಿ. ಈ ಅರ್ಥದಲ್ಲಿ ಅಧಿಯಜ್ಞದ ಪ್ರಶ್ನೆ ಅಗತ್ಯ, ಅದಕ್ಕೆ ಉತ್ತರ ಕೊಟ್ಟಿದ್ದರಿಂದ ಸರಿಯಾಗಿದೆ. ಭಗವಾನೇವ ಅಧಿಯಜ್ಞಶ್ಚೇತ್ ಕಥಂ ತತ್ ಸಾಹಿತ್ಯಂ ಪ್ರಾಗುಕ್ತಮಿತ್ಯತಃ ತಸ್ಯೈವ ಇತಿ. ಅವನೇ ಅಧಿಯಜ್ಞನಾಗಿದ್ದರೆ ಅಧಿಯಜ್ಞನ ಸಮೇತ ಅತ್ಯಾತಕ್ಕೆ ಹೇಳಿದೆ ಅಂತ ಕೇಳಿದರೆ ಅಧಿಯಜ್ಞಾನ ರೂಪದ ಸಮೇತ ಅಂತ ಅರ್ಥ. ಭಗವತೇವ ಅಧಿಯಜ್ಞತ್ವೇಪಿ ತತ್ ಸಾಹಿತ್ಯಂ ಯುಜ್ಯತೆ ಅಧಿಯಜ್ಞಶ್ಚ ಸರ್ವಪ್ರಾಣಿ ದೇಹಗತ ರೂಪಾಂತರತ್ವಾದಿತಿ ಭಾವ. ಎಲ್ಲ ಪ್ರಾಣಿಗಳ ದೇಹದ ಒಳಗಿರತಕ್ಕಂಥ ರೂಪಕ್ಕೆ ಅದು ಯಜ್ಞ ಅಂತ ರೂಪ ಇರೋದರಿಂದ ಅದನ್ನು ತಿಳಿಬೇಕು ಅಂತ ಅರ್ಥ. ಅಂದರೆ ನಮ್ಮ ಬಿಂಬರೂಪಿಯಾಗಿ ಪರಮಾತ್ಮ ಇದ್ದಾನೆ, ಎಲ್ಲರ ಬಿಂಬರೂಪಿಯಾಗಿ ಪರಮಾತ್ಮ ಇದ್ದಾನೆ, ಪರಮಾತ್ಮನ ರೂಪರೂಪಗಳಿಗೆ ಭೇದ ಇಲ್ಲ. ಅದಕ್ಕೆ ಅಧಿಯಜ್ಞ ಸಮೇತವಾಗಿ ನನ್ನನ್ನು ತಿಳಿಬೇಕು ಅಂತ ಹೇಳಿದ್ರೆ ಆ ಅರ್ಥ. ಅದು ಇವರೆಲ್ಲ ಏನು ಹೇಳ್ಕೊಳ್ತಾ, ಇವರೇ ಎಲ್ಲರೂ ಒಂದೇ ಅಂತ ತಿಳ್ಕೋಬೇಕು ಅಂತಲ್ಲ. ಎಲ್ಲರೊಳಗಿರ್ತ ಭಗವದ್ ರೂಪಗಳಿಗೆ ಐಕ್ಯ ಹೊರತು ಭಕ್ತಗಳಿಗೆ ಐಕ್ಯ ಅಲ್ಲ. ಹಿಂದೆ ಬಂದಿದೆ, ವಿದ್ಯಾವಿರಿಯ ಸಂಪನ್ನೆ ಬ್ರಾಹ್ಮಣಿ ಗವಿ ಹಸ್ತಿನಿ ಶುನಿಚೈವ ಶ್ವಪಾಕೇಚ ಪಂಡಿತಾಹ ಸಮದರ್ಶಿರ. ಆ ವಸ್ತುಗಳನ್ನ ಸಮ ಅಂತ ನೋಡ್ತಾರೆ ಅಂತ ಹೇಳಲಿಲ್ಲ. ಅಲ್ಲಿರ್ತಕ್ಕಂಥ ಭಗವದ್ ರೂಪಗಳು ಸಮ ಅಂತ ಹೇಳಬೇಕು ಅನ್ನೋದು ಇಂಪಾರ್ಟೆಂಟು. ಇವಾಗ 20 ಡಿಪಾರ್ಟ್ಮೆಂಟ್ ಇದೆ, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್, ಗೌರ್ಮೆಂಟ್ ಕಾಮನ್ ಆಯ್ತು, ಗೊತ್ತಾಯ್ತಾ? ಎಷ್ಟೋ ಡಿಪಾರ್ಟ್ಮೆಂಟ್ ಇದ್ದರೂ ಕೂಡ ಗೌರ್ಮೆಂಟ್ ಅನ್ನೋ ಪದ ಏನಾಯ್ತು ಅಲ್ಲಿಗ? ಕಾಮನ್. ಅದೇ ರೀತಿಯೇ ಭಗವದ್ ರೂಪ ಅಂಬೋದು ಕಾಮನ್. ಅದು ಬಿಟ್ಟು ಅವೆಲ್ಲ ಈಕ್ವಲ್ ಅಂದರೆ ತಪ್ಪದು. ಮೆಡಿಕಲ್ ಡಿಪಾರ್ಟ್ಮೆಂಟ್, ಇಂಜಿನಿಯರ್ ಡಿಪಾರ್ಟ್ಮೆಂಟ್ ಒಂದೇ ಹಾಗಾಗುತ್ತೆ ಅಲ್ಲ. ಅದು ಎರಡು ಗೌರ್ಮೆಂಟ್ ಸೇರಿದ್ದು ಅಂಬೋದು ಒಂದೇ. ಅನೇನ ದೇಹಸ್ಯ ದೇಹ ಇತ್ಯಸ್ಯ ಅಭಿಪ್ರಾಯೋ ವರ್ಣಿತೋ ಭವತಿ. ಆದ್ದರಿಂದ ದೇಹ ಶಬ್ದಕ್ಕೆ ದೇಹಗತವಾದ ಅಂತ ಅರ್ಥ. ಯಾವ ದೇಹಗಳು? ಸರ್ವ ಪ್ರಾಣಿಗಳ ದೇಹಗಳು. ಅತ್ರ ಪ್ರಮಾಣಂ ದರ್ಶಯನ್ ಭಗವತ ಏವ ಬ್ರಹ್ಮತ್ವೇ ಕಥಂ ತದಿತಿ ಮುಕ್ತ ರೀತ್ಯ ಆಶಂಕಾಂಚ ಪರಿಹರನ್ ಶ್ಲೋಕದ್ವಯಂ ಸ್ಮೃತ್ಯೈವ ವ್ಯಾಚಷ್ಟೆ. ಇದು ಸಂಬಂಧಪಟ್ಟ ಎಲ್ಲ ವಿಚಾರಗಳನ್ನು ಕೂಡ ಸ್ಮೃತ್ಯೈವ ಶ್ಲೋಕದ್ವಯಂ ಎರಡು ಶ್ಲೋಕಗಳನ್ನು ಸ್ಮೃತಿಯನ್ನು ಉಲ್ಲೇಖ ಮಾಡಿನೇ ವ್ಯಾಖ್ಯಾನ ಮಾಡ್ತಿದ್ದಾರೆ. ಪ್ರಾಣಿನಾಮಿ ಬ್ರಹ್ಮಣ ಸರ್ವಗತ ರೂಪಾಂತರತ್ವಾತ್ ತದಿತ್ಯುಕ್ತಿ ಯುಕ್ತ ಇತಿ ಭಾವ. ಪರಮಾತ್ಮನಿಗೆ ಸರ್ವಗತ ರೂಪಾಂತರತ್ವ, ಇದು ರಾಮರೂಪ ಇದೆ, ಕೃಷ್ಣರೂಪ ಇದೆ, ಎರಡಾದರೂ ಕೂಡ ಏನದು, ರಾಮರೂಪ ತ್ರೇತಾಯುಗದ್ದು, ಕೃಷ್ಣರೂಪ ದ್ವಾಪರಯುಗದ್ದು. ರಾಮರೂಪದಿಂದ ರಾವಣನ ಕೊಂದ, ಕೃಷ್ಣರೂಪದಿಂದ ಕಂಸಾದಿಗಳನ್ನು ಕೊಂದ, ಈ ರೀತಿ ಹೇಳ್ತಾರಲ್ಲ ಅದು ವಿಶೇಷ ಅಂತ ಹೆಸರು ಆಗಿದೆ. ಭೂತಾಧಿಕತ್ವತಃ ಇತ್ಯತ್ರ ಭೂತಪದೇನ ಪೃಥಿವ್ಯಾದೀತಿ. ಅಧಿಭೂತಗಳು ಅಂತ ಹೇಳಿದಾಗ ಭೂತ ಶಬ್ದಕ್ಕೆ ಎರಡರ್ಥ, ಭೂತ ಶಬ್ದಕ್ಕೆ ಒಂದರ್ಥ ಬ್ರಾಡ್ ಮೀನಿಂಗ್ ಅಂದರೆ ಬ್ರಹ್ಮಾದಯೋ ಹಿ ಭೂತಾನಿ ತೇಷಾಂ ಅಂತರ್ಗತೋ ಹರಿಹಿ. ಬ್ರಹ್ಮಾದಿ ಎಲ್ಲ ಚೇತನಗಳನ್ನು ಭೂತ ಅಂತ ಕರೀತಾರೆ ಒಂದರ್ಥ. ಇನ್ನೊಂದರ್ಥದಲ್ಲಿ ಭೂತಗಳು ಅಂತ ಹೇಳಿದರೆ ಪಂಚಭೂತಗಳು, ಇವು ಸ್ಪೆಸಿಫಿಕ್ ಆಗಿ ಪಂಚಭೂತಗಳು ಅಂತಿದೆ ಅದಕ್ಕೆ ಕರೀತಾರೆ. ಇನ್ನು ಭೂತ ಪ್ರೇತ ಅಂತ ಕರಿಬೇಕು, ಅಲ್ಲಿ ಭೂತ ಶಬ್ದಕ್ಕೆ ಅರ್ಥನೇ ಬೇರೆ, ಅನೇಕ ಅರ್ಥದಲ್ಲಿ ಭೂತ ಶಬ್ದ ಇದೆ. ಇಲ್ಲಿ ಭೂತಪದೇನ ಭೂತಾಧಿಕತ್ವತ ಪೃಥಿವ್ಯಾಧಿ ಇದೆ, ಪೃಥಿವ್ಯಾಧಿಗಳನ್ನು ವಿವಕ್ಷಿತ. ಪೃಥ ಪುರು ಪ್ರಾಣಾತಃ ಪುರುಷಾಖ್ಯೇತಿ ಶೇಷ ಪ ಷಕಾರ ಪ್ರಾಣ ಆತ್ಮ ಇತಿ ಶ್ರುತೇ. ಪುರುಷ ಪುರು ಷ ಪ್ರಾಣ, ಪುರುಷ ಅಂದರೆ ಪುರು ಪ್ರಾಣ. ನಾನು ಅಧಿಯಜ್ಞ ಕಥಂ ಕೋತ್ರ ಇತ್ಯತ್ರ ಕುತೋ ಅಧಿಯಜ್ಞ ಕಥಂ ರೂಪ ಇತಿ ಪ್ರಶ್ನ ಕಸ್ಮಾತ್ತ ಪರಿಹೃತ ಇತ್ಯತಃ ಕಥಂ ರೂಪ ಇತಿ. ಅಧಿಯಜ್ಞ ಅನ್ನೋ ರೂಪ ಯಾವುದು ಅಂತ ಪ್ರಶ್ನೆ ಪರಿಹಾರವಾಗಲಿಲ್ಲ ಅಂದರೆ ತಾನೇ ಅಂತ ಉತ್ತರ ಕೊಟ್ಟ. ತಲ್ಲಕ್ಷಣೋಕ್ತ್ಯಾ ಇತಿ ಕವಿಂ ಪುರಾಣಂ ಇತಿ ಭಗವಲ್ಲಕ್ಷಣೋಕ್ತ್ಯಾ ಇತ್ಯರ್ಥ. ಅಧಿಯಜ್ಞ ಅಂತ ಇಷ್ಟೇ ಹೇಳಿ ಮುಂದೆ ಕವಿಂ ಪುರಾಣಂ ಅನುಶಾಸಿತಾರಂ ಅಂತ ಮುಂದೆ ಬರುತ್ತೆ. ಆದ್ದರಿಂದ ಅದೆಲ್ಲ ಭಗವಂತನ ಲಕ್ಷಣ. ಭಗವಲ್ಲಕ್ಷಣೋಕ್ತ್ಯಾ ಕಥಂ ಅಧಿಯಜ್ಞ ಸ್ವರೂಪ ಪ್ರಶ್ನ ಪರಿಹೃತ ಇತ್ಯತ ಉಕ್ತಂ ಅಹಮೇವ ಇತಿ. ಭಗವಲ್ಲಕ್ಷಣ ಹೇಳಿದ ಮಾತ್ರಕ್ಕೇನೆ ಪ್ರಶ್ನೆಗೆ ಉತ್ತರ ಹೇಗೆ ಬಂತು ಅಂದರೆ ಅಹಮೇವ ಅಂತ ಹೇಳಿದ್ರಿಂದ. ಅಧಿಯಜ್ಞೋ ಅಹಮೇವ ಇತ್ಯಧಿಯಜ್ಞಸ್ಯ ಭಗವದ್ ಅಭಿನ್ನತ್ವೇನ ಉಕ್ತತ್ವಾದಿತ್ಯರ್ಥ. ಅಧಿಯಜ್ಞ ಭಗವದ್ ಅಭಿನ್ನ, ಭಗವಂತನಿಂದ ಬೇರೆಯಾದ ರೂಪವಲ್ಲ ಅಂತ ಹೇಳಿದ್ದಾರೆ. ಮದ್ಭಾವಂ ಮುಂದೆ, ಮದ್ಭಾವಂ ನನ್ನ ಭಾವವನ್ನು ಹೊಂದುತ್ತಾನೆ ಅಂತ ಹೇಳಿದರೆ ತನ್ನ ಐಕ್ಯ ಅಂತ ಅರ್ಥ ಅಲ್ಲ. ಮಯಿ ಭಾವಂ ನನ್ನಲ್ಲಿ ಇರುವಿಕೆಯನ್ನು ಹೊಂದುತ್ತಾನೆ, ನನ್ನ ಇರುವಿಕೆ ಬೇರೆ, ನನ್ನಲ್ಲಿ ಇರುವಿಕೆ ಬೇರೆ. ಆದ್ದರಿಂದ ಮಯಿ ಅವರೆಲ್ಲ ಎಲ್ಲಿ ಬಂತೋ ಐಕ್ಯ ಅಂತಲೇ ಅರ್ಥ ಮಾಡೋದು, ಹಾಗೆ ಮಾಡಬಾರದು ಅಂತ ಹೇಳೋದಕ್ಕೆ ಹೇಳುತ್ತಾರೆ ಮಯಿ ಭಾವಂ ಮದ್ಭಾವಂ ಸದಾ ತದ್ಭಾವ ಭಾವಿತಾನಾಮೇವ. ಅದೇ ಬಂತು, ಎಂ ಎಂ ಆಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇವೈತಿ ಕೌಂತೆಯ ಸದಾ ಮದ್ಭಾವ ಭಾವಿತ ಅನ್ನೋ ಪದ ಇದೆ. ಅದಕ್ಕೆ ಸದಾ ತದ್ಭಾವ ಭಾವಿತಾನಾಮೇವ, ಯಾವ ವಸ್ತುವಿನ ಒಂದು ಚಿಂತನೆಯನ್ನು ಯಾವಾಗಲೂ ಮಾಡ್ತಾ ಇರ್ತಾನೋ ಆ ವಸ್ತುವಿನ ಚಿಂತನೆಯೇ ಅಂತ್ಯಕಾಲಕ್ಕೆ ಬರುತ್ತೆ. ಅಂತ್ಯಕಾಲಕ್ಕೆ ಯಾವ ವಿಷಯ ಚಿಂತನೆ ಮಾಡ್ತಾನೋ ಅದೇ ಅಂಥದ್ದೇ ರೂಪ ಇವನಿಗೆ ಬರುತ್ತೆ. ಇದು ಇಂಪಾರ್ಟೆಂಟ್, ಮುಂದಿನ ಜನ್ಮ ಡಿಸೈಡ್ ಆಗೋದು ಹೇಗೆ, ಅಂತ್ಯ ಕ್ಷಣದೊಳಗೆ, ಅಂತ್ಯಕಾಲ ಆಗಬಾರ್ದು, ಅಂತ್ಯ ಕ್ಷಣ, ಆ ಮೊಮೆಂಟ್, ಆ್ಯಕ್ಚುಯಲ್ ಮೊಮೆಂಟ್. ಭೀಷ್ಮರು ಆ ಕಾಲದವರೇ ಸ್ಮರಣೆ ಮಾಡ್ತಿದ್ರು, ಇನ್ನೇನು ದೇಹ ಬಿಟ್ಟು ಹೋಗಕ್ಕೆ ಸ್ವಲ್ಪ ಡೈವರ್ಟ್ ಆಗಬೇಕು ಆ ಕಾಲಕ್ಕೆ. ಬಸ್ ಸ್ಟ್ಯಾಂಡಿಂದ ಹೊರಡ್ತಾರೆ ಸ್ವಲ್ಪ ಡೈವರ್ಟ್ ಬಿಸಿಬಿಡಿ, ಈ ಕಡೆ ತಿರು ಆಗ್ತಾರೆ ತಿರುಗ್ತಾನಂತೆ. ಸ್ಟೇಷನಲ್ಲಂತೂ ಗೊತ್ತು ಕೂಡ ಆಗೋದಿಲ್ಲ, ನಮ್ಗೆ ಹೋಗ್ಬೇಕಾದ್ರೆ ಇಷ್ಟೆಲ್ಲ ಇರುತ್ತೋ, ರೈಲ್ ಈ ಕಡೆ ಚೇಂಜ್ ಮಾಡ್ಕೊಂಡು ಹೋಗ್ಬಿಡ್ತಾ, ಎಲ್ಲೆಲ್ಲ ಹೋಗ್ಬಿಡ್ತಾ, ಏನಾಯ್ತು. ಹೌದು, ಹೌದು, ಲಾಸ್ಟ್ ಮಾತ್ರ ಇಂಪಾರ್ಟೆನ್ಸ್ ಕೊಡಲಿಲ್ಲ. ಲಾಸ್ಟ್ ಮೂಮೆಂಟ್ ಬರೋದಕ್ಕೆ ಇಷ್ಟೆಲ್ಲ ಬ್ಯಾಕ್ಗ್ರೌಂಡ್ ಇದೆ ಅಂತ. ಲಾಸ್ಟ್ ಮೂಮೆಂಟ್ ಇದಕ್ಕೆ ಹೇಗೆ ಬರುತ್ತೆ, ಇದಕ್ಕೆ ಸದಾ ತದೇ ಕಾಲ ಸದಾ ತದ್ಭಾವ ಭಾವಿತ. ಮುಂದೇನಾಯ್ತು, ಮುಂದೆ ಬರಲಿಲ್ಲ, ಅಲ್ಲಲ್ಲ ಅಲ್ಲಿ ಹೇಳಿದ್ದೇನು, ಅಲ್ಲಿ ಹೇಳಬೇಕಾದಿಷ್ಟೇ, ಆಗ ಬರಲಿಲ್ಲ ಅಷ್ಟೇ ಹೊರತು, ಪ್ರಾರಂಭ ತಕ್ಷಣ ಬಂತು, ಇನ್ನು ಎರಡು ಜನ್ಮ ಬಾಕಿ ಇತ್ತು ಬರಲಿಲ್ಲ ಅಷ್ಟೇ. ಅದು ಅದು ಹೇಳಿದ್ದಾರೆ ಬಂದ್ಬಸ ಐಹಿಕ ಪ್ರತಿಭ ಅಪ್ರಸ್ತುತ ಪ್ರತಿಬಂಧೆ, ಯಾರಿಗೆ ಪ್ರಾರಬ್ಧ ಕರ್ಮದ ಶೇಷ ಉಳ್ಕೊಂಡಿಲ್ಲ ಅವರಿಗೆ ಅಂತ್ಯಕಾಲ ಸ್ಮರಣೆ ಬಂದೇ ಬಿಡುತ್ತೆ. ಯಾರಿಗೆ ಜನ್ಮ ಬರುತ್ತೆ ಅಷ್ಟು ಮಾತ್ರ ಬರುತ್ತೆ, ಹೊರತು ಹೆಚ್ಚಲ್ಲ. ಈ ಅನುಭವಿಸಿದ ಜನ್ಮಗಳು ಎಷ್ಟವ್ರೀಗ, ಎಷ್ಟೋ ಬಹುನಾಮ ಜನ್ಮನಾಮಂತೆ. ಇಲ್ಲಿ ಎಷ್ಟಿರುತ್ತೆ ಪ್ರಾರಬ್ಧ ಯಾವಾಗಲೂ ಕೂಡ ತುಂಬ ಇರೋದಿಲ್ಲ, ಎಷ್ಟಿರುತ್ತೆ ಅದೆಲ್ಲ ಕೂಡ ಹೇಳಿದ್ದಾರೆ. ಬಹುನಾಮ ಜನ್ಮನಾಮಂತೆ ಜ್ಞಾನವಾನ್ ಭೂತ್ವ ಅನಂತರ ಮಾಂ ಉಪೇಶಿ, ನಾನಂತರ ಬಂದ್ಬಿಡುತ್ತೆ, ಆಮೇಲೆ ಹೆಚ್ಚು ಗ್ಯಾಪ್ ಇಲ್ಲ. ಮತ್ತು ಹೆಚ್ಚಿಗೆ ಆಮೇಲೆ ಎಷ್ಟಿರುತ್ತೆ, ಕಾನ್ವಕೇಶನ್ ಆಗಲಿಕ್ಕೆ ಎಷ್ಟು ಗ್ಯಾಪ್ ಇರುತ್ತೆ, ವರ್ಷಗಟ್ಟಲೆ ಗ್ಯಾಪ್ ಇರುತ್ತಾ? ಮೂರ್ನಾಲ್ಕು ವರ್ಷ ಇಲ್ಲಿ ಓದಿದ್ರೆ ಸ್ವಲ್ಪ ಸ್ವಲ್ಪ ಗ್ಯಾಪ್ ಇರುತ್ತೆ ಅಷ್ಟೇ, ಅವ್ರು ತುಂಬ ಇರೋದಿಲ್ಲ. ಅರ್ಥ ಆಯ್ತಾ? ಅದರಿಂದ ಸರಿಯಲ್ಲ. ಅವ್ರು ಬೇರೆಯವ್ರಿಗೆ ಸಂಬಂಧನೇ ಇಲ್ಲ, ಪುರುಷನ ಎಂಟ್ರಿನೇ ಇಲ್ಲ, ಗೊತ್ತಾಯ್ತಿಲ್ಲ. ನಾಟ್ ಎಲಿಜಿಬಲ್ ನೋಡ್ತಾನೆ, ನೋಡ್ತಾ ಯಾವ್ದು ಇಂಜಿನಿಯರಿಂಗ್ ಪೋಸ್ಟ್ ಕರೆದ್ರೆ ನಮ್ದಲ್ಲ, ಬಿಟ್ಬಿಡ್ತಾನೆ ಇಮಿಡಿಯೇಟ್ ಆಗಿ. ಎಷ್ಟೇ ಸಹ ಏನೇ ಇರ್ಬೋದು, ಎಲಿಜಿಬಿಲಿಟಿನೇ ಇಲ್ಲ ಅದಕ್ಕೆ. ಸೊ ಅಪುರುಷ ಜ್ಞಾನಿಗಳಿಗೆ ಮಾತ್ರ ಹೇಳಿದ ಮಾತಿದೆ. ಈಗ ಕಂಡವರೆಲ್ಲ ಸ್ಮರಣೆ ಮಾಡಿದ್ರಂದ್ರೆ ಅರ್ಥ ಇಲ್ಲ, ತಿಳುವಳಿಕೆ ಇಲ್ಲ ಅಂತ. ಏನ ಅದಕ್ಕೆ ಅದಕ್ಕೇನೆ ದಿವಸ ಪ್ರಾರ್ಥನೆ ಮಾಡೋದು, ಹಾಗೇನೆ ಅದಕ್ಕೇನೆ ದಿವಸ ಸ್ಮರಣೆ ಮಾಡಿ ಮಾಡಿ ಅಭ್ಯಾಸ ಮಾಡ್ಕೊಂಡಿದ್ರೆ ಅದಕ್ಕೆ ಎಂಡ್ ಆಗಿ ಆಗತ್ತೆ, ಗೊತ್ತಾಯ್ತಾ. ಹೌದು, ಮುಂದೆ ಮಾಡ್ತಾರೆ, ಅದಕ್ಕೆ ಅದಕ್ಕೆ ಮಾಡ್ತಾರೆ. ಅದಕ್ಕೆ ಯಾವಾಗಲೂ ಕೂಡ ಹಾಗೇನೆ ಅಂತ್ಯಕಾಲಕ್ಕೆ ಎಚ್ಚರ ಇರುತ್ತೋ ಇಲ್ಲೋ ಈಗಲೇ ಮಾಡ್ತೇನೆ ಅದೆಲ್ಲ ಮತ್ತೆ ಹೇಳ್ತಾರೆ. ಭಾರಿ ಇಂಪಾರ್ಟೆಂಟ್ ಅದು. ಅಷ್ಟು ಮಾಡಿದರೂ ಕೂಡ ಹಾಗೆ ಮಾಡೋಕ್ಕೆ ವಿಶೇಷ ಇದ್ದೇ ಇದೆ, ಹೇಳಲಿಲ್ಲ. ಅಂತ್ಯಕಾಲಕ್ಕೆ ತಾನು ಮತ್ತೆಲ್ಲ ತಾನೇ ಮಾಡ್ಕೊಂಡ್ಬಿಡ್ತಾನೆ ದಾನ ಧರ್ಮ ಎಲ್ಲ ಕೂಡ. ಇಷ್ಟಾದರೂ ಕೂಡ ಮಕ್ಕಳು ಮಾಡಿದ್ರೆ ಬೆಲೆ ಇದೆ ಅಲ್ವಾ, ವಿಶೇಷ ಅಂತ ಇದ್ದೇ ಇದೆ. ಆದ್ದರಿಂದ ಆ ಕಾಲಕ್ಕೂ ಮಹತ್ವ ಇದೆ. ಮತ್ತೆ ಅಡ್ವಾನ್ಸ್ ಆಗಿ ವಿಲ್ ಬರೆದಿರ್ತಾನೆ ಬರಿಬೇಕಾದ್ರೆ. ಆ ಕಾಲಕ್ಕೆ ಎಚ್ಚರ ಇರುತ್ತೋ ಇಲ್ಲ ನನಗೆ ಗೊತ್ತಿಲ್ಲ, ದೇವ್ರ ವಿಷಯ ಬಿಡಿ, ವಿಲ್ ವಿಷಯಕ್ಕಂತ ಯೋಚನೆ ಮಾಡಿರ್ತಾರೆ. ಹಾಗಾದ್ರೆ ಬರಲಿಕ್ಕೆ ಬರಲಿಕ್ಕಿಲ್ಲ, ನನಗೆ ಬುದ್ಧಿ ಸರಿ ಇರಲಿಕ್ಕಿಲ್ಲ, ಅದು ಈಗಲೇ ಬರಿತಾ ಇದ್ದೇನೆ, ಈಗ ನನ್ನ ಬುದ್ಧಿ ಸರಿ ಇದೆ, ಅದು ಬೇರೆ ಬರೀತಾರೆ. ಅದಕ್ಕೆ ಸಾಕ್ಷಿ ಹಾಕಿಸ್ತಾರೆ, ಒಂದಿಬ್ಬರು ಸಾಕ್ಷಿ ಆಗಿಲ್ಲದ್ರೆ ಬೆಲೆ ಇಲ್ಲ ಅದಕ್ಕೆ. ವಿಟ್ನೆಸ್ಗಳು ಹಾಕಬೇಕು ಅವ್ರ ಬುದ್ಧಿ ಸರಿ ಇದೆ ಅವನಿಗೆ ಅಂತೇಳಿ. ಹಾಂ, ಆಮೇಲೆ ಇದು ಮಾಡೋದು. ಹೌದು ಹೌದು, ಅಬ್ಬ ಚರ್ಮ ಶರೀರ ಬರಲಿಕ್ಕೆ ಇವೆಲ್ಲ ಬೇಕಲ್ಲ. ನೀವು ಎಷ್ಟೇ ಫಸ್ಟ್ ರ್ಯಾಂಕ್ ಫಸ್ಟ್ ಇಯರ್ ಬಂದರೂ ಕೂಡ ಫೈನಲ್ ಇಯರ್ ಹೋಗಲೇಬೇಕು ನೀವು ಅಂತೇಳಿ. ಫಸ್ಟ್ ರ್ಯಾಂಕ್ ವೇಸ್ಟ್ ಆದೋ ಅಲ್ಲ, ಅದು ಏನು ಮಾಡುತ್ತೆ, ಅದು ಇಂಡಿಕೇಟ್ ಮಾಡುತ್ತೆ. ಫಸ್ಟ್ ಇಯರ್ ಫಸ್ಟ್ ರ್ಯಾಂಕ್ ಏನು ತೋರಿಸುತ್ತೆ, ಅವ್ರು ಸೆಕೆಂಡ್ ಥರ್ಡ್ ಹೋಗ್ತಾನೆ ಮುಂದೆ ಚೆನ್ನಾಗಿ ಬರ್ತಾನೆ, ಇಂಡಿಕೇಷನ್ ಅದು. ಅರ್ಥ ಆಯ್ತಾ? ಒಬ್ಬ ಹುಡುಗನ ನೋಡ್ತು ಬುದ್ಧಿವಂತ ಅಂತ ಹೇಳಿದ ತಕ್ಷಣ ಅವನಿಗೆ ಸ್ಕಾಲರ್ಶಿಪ್ ಯಾತ ಕೊಡ್ತಾರೆ, ಅದೆಲ್ಲ ಆ ಬೇಸಿಸ್ ಮೇಲೆ. ನೀವು ಸ್ಕಾಲರ್ಶಿಪ್ ಕೋರ್ಸ್ ಮುಗಿದ್ರೆ ಕೊಡ್ತೀವಿ ಅಂದರೆ ಬೆಲೆ ಏನು ಅದಕ್ಕೆ? ಕೋರ್ಸ್ ಬೆಳೆಸ್ಕಾಡು ಭಾರಿ ಬುದ್ಧಿವಂತ, ಓಕೆ, ಮುಂದೆ ಆಗ್ತಿಲ್ಲ ಗೊತ್ತಿಲ್ಲ. ಆದ್ದರಿಂದ ಕೋರ್ಸ್ ಕಂಪ್ಲೀಟ್ ಆಗಿ ಕೆಲಸ ಸಿಕ್ಕಮೇಲೆ ಸ್ಕಾಲರ್ಶಿಪ್ ಕೊಡ್ತೀವಿ ಅಂದರೆ ಏನರ್ಥ? ಸ್ಕಾಲರ್ಶಿಪ್ ಪರ್ಪಸ್ ಏನು ಅದಕ್ಕೆ? ಸ್ಕಾಲರ್ಶಿಪ್ ಕೊಟ್ಟರೆ ಫೇಲ್ ಆಗಲ್ಲ ಏನಾಗಿದ್ರೆ? ಫೇಲು ಆಗ್ತಾರೆ ಪಾಪ, ಪರೀಕ್ಷೆಗೂ ಹೋಗೋದಿಲ್ಲ ಯಾವುದೇ ಕಾರಣಕ್ಕೆ. ಅದು ಮಾತ್ರಕ್ಕೆ ಕೇಸ್ ಎಷ್ಟಿರುತ್ತಂಥದ್ದು? ನೂರರಲ್ಲಿ ಎಲ್ಲಿ ರೇರ್, ಅದು ಎಕ್ಸೆಪ್ಷನ್ ಅಂತ ಕರೀತಾರೆ. ಎಕ್ಸೆಪ್ಷನ್ ಅದು ರೂಲ್ ಪ್ರೂವ್ ಮಾಡುತ್ತೆ, ಆದ್ದರಿಂದ ಮತ್ತೇನು ಸಮಸ್ಯೆನೇ ಇಲ್ಲ. ಅರ್ಥ ಯಾವುದು ಕೂಡ ಅದರಲ್ಲಿ ಇನ್ಕನ್ಸಿಸ್ಟೆಂಟ್ ಇಲ್ಲ, ಇಲ್ಲಾಜಿಕಲ್ಲ, ಏನೇನೂ ಇಲ್ಲ, ಪರ್ಫೆಕ್ಟ್ ಆಗಿರೋದು. ಮದ್ಭಾವಂ ಮೈಭಾವಂ, ನಾವು ಹಾಗೆ ಹುಡುಗ ನೋಡ್ತಾ ಓದ್ತಿರೋ ಮಕ್ಕಳು ಸರಿಯಾಗಿ ಓದ್ತಿರ್ತಾರೆ, ಇವನು ಪಾಸ್ ಆಗ್ತಾರೆ. ಯಾಕೆ? ಓದಿದ್ರಿಂದ ಮುಂದೆ ಬರೀತಾನೆ, ಬರೆಯೋದ್ರಿಂದ ಒಂದು ಪಾಸ್ ಆಗ್ತದೆ, ಲಿಂಕ್ ಅದು. ಒಂದು ಓದ್ತಾ ಇಲ್ಲೇ ಹೋದ ಇನ್ನೇನು ಆಗ್ತಾನೆ ಬಿಡೋದು, ಮತ್ತು ಇವನೇ ಪುಸ್ತಕಗಳು ನೋಡೇ ಇಲ್ಲ ನಾವೀಗ, ಅವನು ಪಾಸ್ ಆಗಿದ್ದೆ ಭಾರಿ ದೊಡ್ಡದು ಅಂತಾರೆ, ಅವ್ರದ್ದೇನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ನಮಗೆ ಕಾಮನ್ ಸೆನ್ಸ್ ಅದು, ಇವಾಗ ಸರಿಯಾಗಿದ್ದಾನೆ ಅಂದರೆ ಮುಂದೆ ಸರಿಯಾಗಿರ್ತಾನೆ ಅಂತ ಸಾಮಾನ್ಯವಾದದ್ದು. ಅದರಲ್ಲಿ ಏನು ಸಾಮಾನ್ಯ ಚೇಂಜ್ ಆಗೋದಿಲ್ಲ ರೂಲ್, ಅದು ಎಕ್ಸೆಪ್ಷನ್ ಮಾತ್ರ ಇಲ್ಲ ಇರುತ್ತೆ, ಅದು ಎಕ್ಸೆಪ್ಷನ್ನೇ. ಮದ್ಭಾವ ಭಾವಿತಾನಾಮೇವ ಸ್ಮರಣ ತ್ಯಜತೀತಿ, ಅದು ಇಂಪಾರ್ಟೆಂಟ್ ಪಾಯಿಂಟ್ ಒಂದು ಬರುತ್ತಾಗ. ಒಂದು ಪ್ರಶ್ನೆ ಒಂದೊಂದು ಮದ್ದೇನ ಹೇಳ್ತಿ ಇಷ್ಟೆಲ್ಲ ಹೇಳಿ ಆಯ್ತೀಗ. ಕೊನೆಗೆ ಅಂತ್ಯಕಾಲಕ್ಕೆ ಸ್ಮರಣೆ ಬಂದೇ ಬರ ಮಾಡಬೇಕು ಅಂತ ಹೇಳ್ತೀರಿ, ಆದರೆ ಆಗಿರೋ ನೋವು ಎಷ್ಟೊಂದು ಹೇಳ್ತಾರೆ ಇವರು, ಎಲ್ಲ ಕಷ್ಟಕ್ಕಿಂತ ಹೆಚ್ಚು ಕಷ್ಟ ಗರ್ಭವಾಸ, ಅದಕ್ಕಿಂತ ಹೆಚ್ಚು ಕಷ್ಟ ಮರಣಕಾಲ. ಸಾಮಾನ್ಯ ಕಷ್ಟ ಬಂದಾಗಲೇ ದೇವನ ಮರ್ತು ಬಿಡ್ತಾನೆ, ನಾರಾಯಣ ವಿಷ್ಣು ಶಾಸ್ತ್ರ ನಮ್ಮನೆ ಹೇಳ್ತಿರ್ತಾನೆ, ಚೇಳು ಕಚ್ಚುತ್ತೆ ಅಯ್ಯೋ ಅಂತಾನೆ, ವಿಷ್ಣು ಮುಂದೆ ಬಿಡುತ್ತೆ, ಅದು ಮುಂದಿನ ನಾಮ ಬರೋದಿಲ್ಲ. ಪುಸ್ತಕ ಎದುರಿಗಿದ್ರು ಕೂಡ ಬರೋದೇನೋ ಅಯ್ಯೋ ಅನ್ನೇ ಬರೋದು. ಮತ್ತೆ ಆಗೇನು ಬರುತ್ತೆ ನಿಮಗೆ ಅಂತ ಕೇಳಿದರೆ, ಆಗ ಹೇಳ್ತಾರೆ ಆ ಶ್ಲೋಕ ಉತ್ತರ ಇದೆ ಅಂತ ಆಚಾರ್ಯರು ತೋರಿಸ್ತಾರೆ. ಸ್ಮರಣ್ ತ್ಯಜತಿ ಅಂತ ಹೇಳಬೇಕಾದ್ರೆ, ಸ್ಮರಣ್ ತ್ಯಜತಿ, ಸ್ಮರಣ್ ಅನ್ನೋದೇನದು, ಸ್ಮರಣೆ ಮಾಡ್ತಾನೇ ದೇಹ ಬಿಡಬೇಕು. ಸ್ಮರಣೆ ಮಾಡಿ ಆಮೇಲೆ ದೇಹ ಬಿಡೋದಲ್ಲ, ಸ್ಮರಣೆ ಮಾಡ್ತಾನೇ ದೇಹ ಬಿಡಬೇಕೆ ಹೊರತು ಸ್ಮರಣೆ ಮಾಡಿ ಆಮದಲ್ಲ. ಇವತ್ತು ನೀನು ಎಚ್ಚರ ಇದ್ದೇ ಡ್ರೈವ್ ಮಾಡಬೇಕೆ ಹೊರತು ಮೊದಲು ಎಚ್ಚರ ಇದ್ದು ಡ್ರೈವ್ ಮಾಡಕ್ಕೆ ಮಲ್ಕೊಂಡ್ಬಿಟ್ರೆ, ಎಚ್ಚರ ಡ್ರೈವ್ ಮಾಡೋಕ್ಕೆ ಏನಾಗಿರ್ಬೇಕು, ಅವನು ಎಚ್ಚರ ಇರಲೇಬೇಕು, ಆ ಕಾಲಕ್ಕೆ ಎಚ್ಚರ ಇರಬೇಕು. ಅರ್ಥ ಆಯ್ತಾ? ಅದಕ್ಕೆ ಅದೇ ರೀತಿ ಸ್ಮರಣ್ ತ್ಯಜತಿ ಅಂತ ಹೇಳಿದ್ರು. ಆಗ ಪ್ರಶ್ನೆ ಬಂತು, ಏನು ಟೆಸ್ಟ್? ನಮಗೆ ಗೊತ್ತಾಗೋದಿಲ್ಲ. ಇವತ್ತು ಉದಾಹರಣೆಗೆ ವಿದ್ಯಾರ್ಥಿ ಪರೀಕ್ಷೆ ಹೋದ್ಮೇಲೆ ಅವ್ನು ಹೇಗೆ ಬರೋದಂತ ನಮಗೆ ಗೊತ್ತಾಗ ರಿಸಲ್ಟ್ ನೋಡಿದ್ಮೇಲೆ ಹೊರತು ಅವನೇನು ಹೇಳೋದು ಆಗ ಭಾರಿ ಸರಿಯಾಗಿ ಅಂತ ಹೇಳ್ಬೋದು. ಕೆಲವು ಸರ್ತಿ ಅವಡೆಲ್ಲ ಬಂದಿರ್ತಾನೆ, ಕೆಲವರು ತಿಳಿತಿಲ್ಲ, ಅವ್ನು ನಾವೇ ಫೇಲ್ ಅಂತ ತಿಳ್ಕೊಂಡ್ಬಿಡ್ತೀವಿ. ಅವ್ರು ಡಲ್ ಆಗಿರೋದು ಅದಕ್ಕಲ್ಲ, ಒಂದು ಮಾರ್ಕ್ ಎಲ್ಲೋ ಮಿಸ್ ಆಯ್ತಲ್ಲ ಅಂತ ಅಷ್ಟೇ. ನೂರು ಬಂದು ಒಂದು ಬರುತ್ತೆ, ನಮಗೇನು ಅವ್ರು ಫೇಲ್ ಆಗ್ತಾ ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ. ಆಮೇಲೆ ನೋಡಿದ್ರೆ ರ್ಯಾಂಕ್ ಅವನು ಯಾಕೆ ಡಲ್ ಆಗಿದ್ದೆ ಅವಾಗ ಅರ್ಥ ಆಗುತ್ತೆ. ಕೆಲವರು ಭಾರಿ ಖುಷಿಯಿಂದ ಬಂದಿರ್ತಾರೆ, ಈ ಸರ್ತಿ ಬೈ ಚಾನ್ಸ್ ಪಾಸ್ ಆದರೂ ಆಗ್ಬೋದು ಅಂತ ಅವನಿಗೆ, ಇವರಿಗೆ ಹಾಗೆ ಇಲ್ಲ, ಈ ಸರ್ತಿ ಅಲ್ಲಿ ಹೋಗ್ಬಿಡ್ತಾರೆ. ಅಂದರೆ ಅವ್ರ ಖುಷಿಗೂ ಅರ್ಥ ಇಲ್ಲ. ನಿಜವಾಗ್ಲೂ ಗೊತ್ತಾಗ ರಿಸಲ್ಟ್ ಬಂದಮೇಲೆ ಹೇಗೋ ರಿಸಲ್ಟ್ ಅದೇನೆ. ಇವತ್ತು ಜ್ಞಾನಿಗಳು ಪ್ರೂವ್ ಆಗಿದಾರಲ್ಲ, ಅವ್ರ ಬಗ್ಗೆ ಅಷ್ಟೇ, ಉಳಿದವ್ರ ಬಗ್ಗೆ ನಮ್ಗೆ ಗೊತ್ತಾಗೋದೇ ಇಲ್ಲ. ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ಬೇಕು ಅಷ್ಟೇ ಹೊರತು ಆಗಿಲ್ಲ ಅಂತಲೇ ಹೇಳಬಾರ್ದು. ಆಗಿದೆ ಅಂತಲೇ ಹೇಳಬಾರ್ದು, ಅವರ ಯೋಗ್ಯತೆ ನಮಗೇನು ದೇವ್ರಿಗೆ ಗೊತ್ತವೆಲ್ಲ ಕೊಟ್ಟು ನಮಗೇನು ಗೊತ್ತು ಹುಡುಸರು ಪಾಸ್ಬುಕ್ ಹಾಕೊಟ್ಟೆ ನಮಗೆ ಗೊತ್ತಿರೋದಿಲ್ಲ ಅದೇನು ಗೊತ್ತಿರುತ್ತೆ ಇನ್ಫ್ಯಾಕ್ಟ್ ಕಾನ್ಫಿಡೆಂಟ್ ನೋಡಿ ಹೇಳೋದೇ ಇಲ್ಲ ಅದನ್ನು ಕಂಡವ್ರು ಕೇಳಿದ್ರೆ ಏನು ಮಾಡ್ತಾರೆ ಹೇಳೋದೇ ಇಲ್ಲ ಅದು ಅದಕ್ಕಾಗಿ ಹೇಳಿ ನೀಗೆ ಯಾಕೆ ಕತೆ ಕೇಳ್ತಾರೆ ಫಸ್ಟು ನೀನು ತೊಗೊಂಡು ಏನು ಮಾಡ್ತೀಯ ಅದನ್ನು ಹಾಗಿದ್ರೆ ವೇರ್ ನಿಂದು ನೀನು ನೋಡ್ಕೊ ಸಾಕು ಅಂತ ಹೇಳ್ತಾರೆ ಅದು ಲೋಕದಲ್ಲಿ ಕಾಮನ್ ಸೆನ್ಸ್ ಅದು ಅದು ಅರ್ಥ ಮಾಡಿಕೊಂಡ್ರೆ ಯಾವ ಕಾಲಕ್ಕೂ ಯೋಚನೆ ಮಾಡೋ ಕಾರಣನೇ ಇಲ್ಲ ನಚ್ಚೆ ಇದೇನು ಪಾಸ್ಬುಕ್ ಕೋಟೆ ಅಂದ್ರೆ ದುಡ್ಡೆ ಸ್ವಲ್ಪ ಇರೋ ಸ್ವಲ್ಪಕ್ಕೆ ಕಾನ್ಫಿಡೆನ್ಷನ್ ಮಾಡೋದಾದರೆ ಅನಂತ ಜನ್ಮದ ಸಾಧನೆ ಇದು ಯಾರಿಗೆ ಯಾವ ಕಾಲಕ್ಕೆ ಯಾರಿಗೆ ಗೊತ್ತಿದೆ ಏನೂ ಗೊತ್ತಿರೋದಿಲ್ಲ ನಚೇ ಸ್ಮರತೋಪಿ ಸಮಾಧಿಸ್ಥ ಸ್ಖಲನವತ್ ಪೂರ್ವಕರ್ಮಾನುಸಾರಿ ಸ್ಮೃತ್ಯ ತತ್ಪ್ರಾಪ್ತಿರೇವ ಭವತಿ ಹಾಗೆ ಅಕಸ್ಮಾತ್ ಆಗದೆ ಹೋದರೆ ಸಮಾಪ್ತಿ ಸ್ಖಲನ ಆ ಕಾಲದಲ್ಲಿ ಏನಾಗುತ್ತೆ ತಪ್ಪೇ ಬಿಡ್ತಾ ತಾನು ಧ್ಯಾನ ಮಾಡ್ತಾ ಮಾಡ್ತಾ ದಾರಿ ತಪ್ಪಿಸ್ಕೊಂಡ್ಬಿಡ್ತಾನೆ ಯಾಕೆ ದಾರಿ ಅಂತ ಪೂರ್ವಕರ್ಮಾನುಸಾರಿ ಸ್ಮೃತ್ಯ ಪೂರ್ವಕರ್ಮಕ್ಕೆ ಅನುಗುಣ ಯಾವ ಜನ್ಮ ಬರಬೇಕು ಅಂತ ಇದೆಯೋ ಅದಕ್ಕೆ ಲಿಂಕ್ ಸಿಗುತ್ತೆ ಬರ್ತೆ ಜಡ ಬರ್ತಂಗ ಬರಬೇಕು ಅಂತಲೇ ಜಿಗ್ಗೆ ಸಹವಾಸ ಮಾಡಿಸಿ ಅಟ್ಯಾಚ್ಮೆಂಟ್ ಹುಟ್ಟಿಸಿ ಕೊನೆಗೆ ಅದು ಬರಹ ಮಾಡಿತ್ತು ಅದಕ್ಕೆ ತಾದೃಶಾಣ್ಯವ ಕರ್ಮಾಣಿ ಯಾದೃಶೀ ಭವಿತವ್ಯತಾ ಒಂದು ಮಾತಿದೆ ಮನುಷ್ಯ ಏನೇನು ಕೆಲಸ ಮಾಡ್ತಾನೋ ಅವ್ನ ಫ್ಯೂಚರ್ ಏನು ಡಿಸೈಡ್ ಆಗಿ ಅದು ತಕ್ಕಂತೆ ಎಳ್ಕೊಂಡೋಗುತ್ತೆ ಅಂತ ಹೇಳ್ತಾವೆ ನೋಡ್ತೀರಾ ಆ ಕರ್ಮ ಏನು ಮಾಡತ್ತವನ್ನ ಎಳ್ಕೊಂಡೋಗುತ್ತೆ ಆ ಕಡೆ ಅಪರೋಕ್ಷ ಜ್ಞಾನಿನ ಪೊಲೀಸ್ ಎಳ್ಕೊಂಡೋಗೋದು ಗೊತ್ತು ನಮಗೆ ತಪ್ಪು ಮಾಡಿದಾಗ ಕರ್ಮ ಎಳ್ಕೊಂಡೋಗುತ್ತೆ ಆ ಪೊಲೀಸ್ ಸುಮ್ಮನೆ ಎಳ್ಕೊಂಡೋಗೋದಿಲ್ಲ ಯಾತಕ್ಕೆ ಅಂತ ಕೆಲಸ ಮಾಡಿದ್ದಾರೆ ಅವನು ಆಲ್ರೆಡಿ ಹೇಳ್ಕೊಂಡೋಗ್ತಾನೆ ಸುಮ್ಮ ಸುಮ್ಮನೆ ಹೇಳ್ಕೊಂಡೋಗಕ್ಕೆ ಬರೋದಿಲ್ಲ ಹೌದು ಅಪರೋಕ್ಷ ಪುರಾಣದ ವಾಕ್ಯ ತಾದೃಶಾಣ್ಯವ ಕರ್ಮಾಣಿ ಯಾದೃಶಿ ಭವಿತವ್ಯತ ಭವಿತವ್ಯತ ಯಾದೃಶಿ ಅಂದರೆ ಮುಂದಾಗೋದು ಏನಾಗಿರಬೇಕೋ ಕರ್ಮಾಣಿ ತಾದೃಶಾನ್ಯವ ಕರ್ಮಗಳು ಅದಕ್ಕೆ ಅಕ್ಕಂತೇ ದೇವರು ಮಾಡಿಸ್ತಾ ಹೋಗ್ತಾನೆ ಅಪರೋಕ್ಷ ಅದಕ್ಕೆ ನಾವು ಯೋಚ ಮುಂದೆ ಡಾಕ್ಟರ್ ಆಗಬೇಕು ಅಂತಿದ್ರೆ ಇಲ್ಲಿಂದಲೇ ಪ್ಲಾನ್ ಮಾಡ್ತಾನೆ ಓವರ್ ನೈಟ್ ಮಾಡೋಕ್ಕೆ ಬರೋದಿಲ್ಲ ಅದು ಮುಂದೇನಾಗಬೇಕು ಅಂಬೋದನ್ನು ಮೊದಲಿಂದನೇ ಪ್ಲಾನ್ ಮಾಡ್ತಾನೆ ಹಾಗೋ ದೇವ್ ದೊಡ್ಡವ್ರಿಗೆ ಗೊತ್ತಿರೋದ್ರಿಂದ ಅದು ತಕ್ಕಂತೆ ಮಾಡಿಸ್ತಾರೆ ಕೂಡ ಅಪರೋಕ್ಷ ಜ್ಞಾನಿನ ಪ್ರಾರಬ್ಧ ಕರ್ಮಾವಸಾನೆ ಸ್ಮರಂ ತ್ಯಜತೀತಿ ಭವತ್ತೇವ ಪ್ರಯಾಣ ಕಾಲೇಪಿ ಚ ಮಾಂ ತೇ ವಿದುಹು ಇತಿ ಉಕ್ತತ್ವಾ ಅಪರೋಕ್ಷ ಜ್ಞಾನಿಗಳಿಗೆ ಪ್ರಾರಬ್ಧ ಕರ್ಮ ಮುಗಿದಿದ್ದರೆ ಸ್ಮರಂ ತ್ಯಜತೀತಿ ಭವತ್ತೇವ ಹಾಗೆ ಆಗುತ್ತೆ ಅಂತ ಹೇಳಿ ಅಂತ್ಯಕಾಲ ಸ್ಮರಣೆ ಅವನಿಗೆ ಒಂದೇ ಬರುತ್ತೆ ಯೋಚನೆ ಮಾಡೋ ಕಾರಣ ಇಲ್ಲ ಪ್ರಯಾಣ ಕಾಲೇಪಿ ಚ ಮಾಂ ತೇ ವಿದುಹು ಇತ್ಯುಕ್ತತ್ವಾತ್ ಯುಕ್ತಚೇತಸಾ ಇತಿ ವಿಶೇಷಣಾತ್ ನಿತ್ಯಂ ಸ್ಮರತಾಮೇವ ಅಪರೋಕ್ಷ ಜ್ಞಾನಂ ಜಾಯತೆ ಹಾಗಿದ್ರೆ ಅಪರೋಕ್ಷ ಜ್ಞಾನ ಅಂತ್ಯಕಾಲಕ್ಕೆ ಕರ್ಣಾಗಿರ್ಬೇಕಾದ್ರೆ ಮತ್ತೆ ಅಪರೋಕ್ಷ ಜ್ಞಾನ ಬರಬೇಕು ಆಮೇಲೆ ಅಂತ್ಯಕಾಲ ಸ್ಮರಣೆ ಬರಬೇಕು ಅದೆರಡಕ್ಕೂ ಕಾಮನ್ ಯಾವುದೋ ನಿತ್ಯ ಸ್ಮರಣೆ ಅದಕ್ಕೆ ಸಂತತಂ ಚಿಂತೆಯೇನಂತಂ ಅಂತ್ಯಕಾಲೇ ವಿಶೇಷತಃ ಸಂತತ ಸ್ಮರಣೆ ಯಾರು ಮಾಡ್ತಾರೋ ಅವ್ರಿಗೆ ಅಂತ್ಯಕಾಲ ಸ್ಮರಣೆ ಬರುತ್ತೆ ಇಲ್ಲದ್ರೆ ಬರೋದಿಲ್ಲ ವೆರಿ ಇಂಪಾರ್ಟೆಂಟ್ ಒಂದೆರಡು ದಿವಸ ರೆಗ್ಯುಲರ್ ಆಗಿ ಇಲ್ಲದೆ ಹೋದರೂ ಕೂಡ ಅಫೆಕ್ಟ್ ಆಗುತ್ತೆ ದೊಡ್ಡ ದೊಡ್ಡ ಕ್ಲಾಸ್ಗಳಲ್ಲಿ ಒಂದು ದಿವಸ ಮಿಸ್ ಮಾಡೋದು ಕೂಡ ಮೈನಸ್ ಪಾಯಿಂಟೇ ಅವನಿಗೆ ಆ ಪರೀಕ್ಷೆ ಬರದೇ ಇರ್ಬೋದು ಅದು ಆ ಥರ ನಿಮ್ಗೆ ಗೊತ್ತಿಲ್ಲ ಎಮ್ ಡಿ ಅಂತಲ್ಲಿ ಕೋರ್ಸ್ ಹೋದ ಕಾಲಕ್ಕೆ ಒಂದು ದಿವಸ ಕೂಡ ರಜೆ ಕೊಡೋದಿಲ್ಲ ಅಂತ ಯಾವ ಕಾರಣ ಕೊಟ್ಟ ಮಾರ್ಕ್ಸ್ ಮೈನಸ್ ಬರೀ ಅಟೆಂಡೆನ್ಸ್ ಅಲ್ಲ ಮಾರ್ಕ್ಸೇ ಹೋಗಿಬಿಡು ಒಂದು ವಿಷಯ ಮಿಸ್ ಮಾಡಿಕೊಂಡು ಪರೀಕ್ಷೆ ಕೇಳ್ತಾನೆ ಬಿಡ್ತಾನೋ ಮುಖ್ಯ ಅಲ್ಲ ಆ ನಾಲೆಜ್ ಅವನಿಗೆ ಮಿಸ್ ಆಗಿದೆ ಆದ್ದರಿಂದ ಅವ್ನ ಕ್ವಾಲಿಟಿ ಡೌನ್ ಅಂತಲೇ ಅರ್ಥ ಆ ಥರ ಇರಬೇಕು ಸ್ಮರತಾಮೇವ ಅಪರೋಕ್ಷ ಜ್ಞಾನಂ ಜಾಯತೆ ಎಷ್ಟು ಹೌದು ಹೌದು ಬಂದ್ಬಿಡುತ್ತೆ ದಾರಿ ತಪ್ಪಿದ್ರೆ ಬಂದ್ಬಿಡುತ್ತೆ ಪ್ರಾರಬ್ಧ ಇತ್ತು ಪ್ರಾರಬ್ಧ ಇಲ್ಲದವರೇ ಬರೋದಿಲ್ಲ ಸರಿ ಹೋಗ್ಬಿಡುತ್ತೆ ಹೌದು ಹೌದು ಪ್ರಾರಬ್ಧ ಕರ್ಮ ಬ್ಲಾಕ್ ಮಾಡಿಬಿಡುತ್ತೆ ಆ ಕಾಲ ಡೈವರ್ಟ್ ಮಾಡಕ್ಕೆ ಹಾಂ ಭಕ್ತಿಯ ಜ್ಞಾನಾತ್ ನಿಷಿದ್ಧಾನ ಸ್ಮರತಾಮೇವ ಅಪರೋಕ್ಷ ಜ್ಞಾನಂ ಜಾಯತೆ ನೆನಪಿರಬೇಕು ನಿತ್ಯಂ ಸ್ಮರತಾಮೇವ ಅಪರೋಕ್ಷ ಜ್ಞಾಯತೆ ಅದಕ್ಕೆ ನಿತ್ಯದಲ್ಲೂ ಸ್ಮರಣೆ ಮಾಡಬೇಕು ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಠೇದಪಿ ಕ್ವಚಿತ್ ಅಂತ ಹೇಳಿ ಅದಕ್ಕೆ ಹೇಳಿತ್ತು ಭಕ್ತಿಯ ಜ್ಞಾನಾತ್ ನಿಷಿದ್ಧಾನ ತ್ಯಾಗಾನ್ ನಿತ್ಯಂ ಹರಿ ಸ್ಮೃತೇ ಅರಾಗಾತ್ ವಿಹಿತಾತ್ ತ್ಯಾಗಾತ್ ಇತ್ಯೇತೈರೇವ ಸಂಯುತೈ ಅಪರೋಕ್ಷ ದರ್ಶನಂ ವಿಷ್ಣೋ ಜಾಯತೆ ನಾನ್ಯಥಾ ಕ್ವಚಿತ್ ಇತಿ ಸತ್ತತ್ವೇ ಸತ್ತತ್ವ ಅಂತ ಗ್ರಂಥ ಕೋಟ್ ಮಾಡ್ತಾರೆ ಅದ್ರಲ್ಲಿ ಏನು ಹೇಳ್ತಾರೆ ಭಕ್ತಿಯ ಫಸ್ಟ್ ಏನಿರಬೇಕು ಭಕ್ತಿ ಇರಬೇಕು ಜ್ಞಾನಾತ್ ಜ್ಞಾನ ಇರಬೇಕು ಎರಡನೇದು ಭಕ್ತಿ ಒಂದು ಕಾರಣ ಜ್ಞಾನ ಒಂದು ಕಾರಣ ಆ್ಯಕ್ಚುಲಿ ಭಕ್ತಿ ಇದು ಕೊಟ್ಟು ಜ್ಞಾನ ಜ್ಞಾನ ಕೊಟ್ಟು ಭಕ್ತಿ ಎರಡಾಯಿತು ನಿಷಿದ್ಧಾನಾಂ ತ್ಯಾಗಾತ್ ಭಕ್ತಿ ಇದೆ ಈರುಳಿತಂತ ಕೂತಿದ್ದಾನೆ ಭಕ್ತಿ ಇದೆ ಭಕ್ತಿ ಇದೆ ರೀ ನಿಷಿದ್ಧ ಬಿಡದವ್ರು ಅದಂತ ಭಕ್ತಿ ಇದು ಯಾರಲ್ಲಿ ಭಕ್ತಿ ಇರುತ್ತೋ ಸಿಂಪಲ್ ಅದು ಅವ್ರಿಗೆ ಆಗದೇ ಇದ್ದು ನೀನು ಮಾಡೋದಿಲ್ಲ ಏ ಅವ್ರಿಗೆ ನನ್ನ ಅವರು ಬೇಡ ಅಂತಾರೆ ಒಪ್ಪೋದಿಲ್ಲ ಗೊತ್ತಾಯ್ತಾ ಕೆಲಸ ಕೇಳೋಕೆ ಹೋಗಿರ್ತಾನೆ ಅವ್ನು ಕೊಡೋನಿಗೆ ಯಾವುದು ಇಂಟ್ರೆಸ್ಟ್ ಚೆನ್ನಾಗಿರ್ತೋ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಹೋಗಿರ್ತಾನೆ ಅವ್ನಿಗೆ ಕೊಡೋದು ಹಾಗೆ ಕೊಡ್ತಾನೆ ಮಾಡೋದು ಹಾಗೆ ಮಾಡ್ತಾನೆ ಯಾಕೆ ಅವ್ನು ಮೆಚ್ಚಿಸ್ಬೇಕು ನಿಷಿದ್ಧವಾಗಿ ಮಾಡಿ ಯಾರನ್ನು ಮೆಚ್ಚುತ್ತಾರ ಆದ್ದರಿಂದ ನಿಷಿದ್ಧವನ್ನು ತ್ಯಾಗ ಮಾಡಬೇಕು ನಮಗೆ ಭಕ್ತಿ ಗೊತ್ತಾಗೋದು ಅದರಿಂದ ತುಂಬ ಹೊತ್ತಾದರೂ ಭಾಳ ಅವ್ರ ಪ್ರೀತಿ ಇದೆ, ಭಕ್ತಿ ಇದೆ ಅಂತ ಅರ್ಥ. ಭಕ್ತಿ ಇದೆ ಅಂತ ಹೇಳಿದ್ರೆ ಊಟ ಮಾಡಿ ಕುತ್ಕೊಂಡ್ಬಿಟ್ಟಿದ್ದು ಹೋಗೋತಿ ಮುಂಚೆನೆ, ಬಾಯಲ್ಲಿ ಭಕ್ತಿ ಇದೆ ಅಂತ ಹೇಳ್ತಾರೆ, ಕಣ್ಣೀರು ಸುರಿಸ್ತಾರೆ, ಅರ್ಥನೇ ಇಲ್ಲ ಅದಕ್ಕೆ. ನಿಷಿದ್ಧಾನಾಂ ತ್ಯಾಗ. ಇನ್ನೊಂದು ನಿತ್ಯಂ ಹರಿಸ್ಮೃತೇ, ಭಕ್ತಿದ್ದ ಗುರುತೇನು ಹರಿಸ್ಮೃತೆ. ಮಕ್ಕಳು ನೆನೆಸ್ಕೊತಿರ್ತಾರೆ, ಏನು ಮಾಡಿದ್ರು ಕೂಡ ಊಟ ಕೊಡ್ತಾರೆ, ಎಲ್ಲೋ ಇರ್ತಾರೆ, ಅವನು ಇವರು ಮರೆತು ಬಿಟ್ಟಿದ್ರು ಕೂಡ ಇವರು ಅವ್ರು ಮರೆಯೋದಿಲ್ಲ, ಗೊತ್ತಾಯ್ತಾ, ನೆನಪಿಕೊಂಡು. ಯಾಕೆಂದ್ರೆ ಮನಸ್ಸಲ್ಲಿ ನಿತ್ಯಂ ಹರಿಸ್ಮೃತೇ, ಪ್ರತಿಯೊಂದು ವಿಷಯ ನಡ್ಕೊಂಡಾಗಲೂ ಅವ್ರು ಜ್ಞಾಪಿಸ್ಕೋತಾ ಇರ್ತಾರೆ. ಅದು ಅದು ದೇವರನ್ನು ಆ ರೀತಿ ಜ್ಞಾಪಿಸ್ಕೋಬೇಕು. ಅರಾಗಾತ್ ಅರಾಗಾತ್, ರಾಗ ಅಂದರೆ ಕಾಮ, ಫಲಾಪೇಕ್ಷೆ ಇರಬಾರದು, ಫಲಾಪೇಕ್ಷೆ ಬಿಡೋದು ಭಕ್ತಿ ಇನ್ನೊಂದು ಲಕ್ಷಣ. ವಿಹಿತ ಅತ್ಯಾಗಾತ್, ನಿಷಿದ್ಧವನ್ನು ತ್ಯಾಗ ಹೇಗೆ ಮಾಡಬೇಕು, ವಿಹಿತವನ್ನು ಏನು ಮಾಡಿಕೊಡೋದು ತ್ಯಾಗ ಮಾಡೋ ಹಾಗಿಲ್ಲ. ವಿಹಿತವನ್ನು ಅತ್ಯಾಗ, ನಿಷಿದ್ಧವಾದ ತ್ಯಾಗ, ಅದು ನಿಜವಾದ ಭಕ್ತಿಯ ಲಕ್ಷಣ. ಇಷ್ಟು ಭಕ್ತಿನ ಪ್ರೂವ್ ಮಾಡತಕ್ಕಂಥ ಗುಣಗಳಿವು. ತುಂಬ ರೆಗ್ಯುಲರ್ ಆಗಿ ಬರ್ತಾನೆ, ಸಬ್ಜೆಕ್ಟ್ ಇಂಟ್ರೆಸ್ಟ್ ಇದೆ ಅಂತ ಅರ್ಥ. ಇಂಟ್ರೆಸ್ಟ್ ತೋರಿಸ್ಬೇಕಾದ್ರೆ ಏನು ಮಾಡಬೇಕು, ಅವನು ರೆಗ್ಯುಲರ್ ಇದ್ದಾಗ ಇಂಟ್ರೆಸ್ಟ್ ಇದೆ ಅಂತಲೇ ಅರ್ಥ. ಅದಕ್ಕೆ ರೆಗ್ಯುಲರಾಗಿ ವಿಹಿತ ಕರ್ಮವನ್ನು ಮಾಡ್ತಾ ಇದ್ದರೆ ಅವನಿಗೆ ಭಕ್ತಿ ಇದೆ ಅಂತ ಅರ್ಥ. ನಿಷಿದ್ಧ ಕರ್ಮವನ್ನು ಮಾಡದೆ ಹೋದರೆ ಭಕ್ತಿ ಇದೆ ಅಂತ ಅರ್ಥ, ಮಾಡಿದರೆ ಭಕ್ತಿ ಇಲ್ಲ ಅಂತ ಅರ್ಥ. ನಿತ್ಯೇತೈರೇವ ಸಂಯುತೈಹಿ, ಇದರಲ್ಲಿ ನಿತ್ಯ ಕರ್ಮಗಳೆಲ್ಲ ಸೇರುತ್ತೆ, ನಿತ್ಯ ನೈಮಿತ್ಯಕ ಎಲ್ಲ ಕರ್ಮಗಳು ಇನ್ಕ್ಲೂಡೆಡ್ ಇದರಲ್ಲಿ. ಇತಿ ಏತೈರೇವ, ಯಾಕೆ ಭಕ್ತಿ ಬರೋಕ್ಕೆ ಏನಾಗಿರ್ಬೇಕು ಫಸ್ಟ್, ಸರಿಯಾದ ಜ್ಞಾನ ಇದ್ದರೆ ಭಕ್ತಿ ಬರುತ್ತೆ, ಸರಿಯಾದ ಜ್ಞಾನ ಇದ್ದರೆ ಭಕ್ತಿ ಬಂದೇ ಬರುತ್ತೆ. ಬರೀ ಜ್ಞಾನ ಇದ್ದರೆ ಬರೋದಿಲ್ಲ, ಸರಿಯಾದ ಜ್ಞಾನ ಬೇರೆ ಬರೀ ಜ್ಞಾನ ಬೇರೆ. ಹೇಳಲಿಲ್ಲ ಕಾನೂನಿದೆ, ಸರಿಯಾದ ಕಾನೂನು ತಿಳುವಳಿಕೆ ಏನು ಮಾಡುತ್ತೆ, ನಾವು ಫಾಲೋ ಮಾಡಬೇಕು ಅನ್ನೋ ಭಾವನೆ ಬಂದರೆ ಕಾನೂನು ಸಾರ್ಥಕ, ವೈಲೇಟ್ ಮಾಡಬೇಕು ಅಂತ ಬಂದರೆ ಅದು ಮೋಸ. ಸೊ ಜ್ಞಾನ ಅನ್ನೋದು ಎರಡು ಕಡೆಯೂ ಹೋಗ್ಬೋದು, ಅದು ಏನಾಗ ಕನ್ವರ್ಟ್ ಆಗ್ಬೋದು, ಭಕ್ತಿಯ ಕನ್ವರ್ಟ್ ಆಗ ದ್ವೇಷವಾಗಿಯೂ ಕನ್ವರ್ಟ್ ಆಗ್ಬೋದು, ಗೊತ್ತಾಯ್ತಾ. ಸೊ ಅದು ಸಾಮಾನ್ಯರಿಗೆ ಎರಡೂ ಬರೋದಿಲ್ಲ, ಸಾಮಾನ್ಯರಿಗೆ ನಿಜವಾದ ಭಕ್ತಿನೂ ಬರ, ನಿಜವಾದ ದ್ವೇಷನೂ ಬರೋದು. ನಿಜವಾದ ದ್ವೇಷ ಬರಬೇಕಾದ್ರೆ ಏನಾಗಿರ್ಬೇಕು, ಅವನು ಮಹಾತ್ಮ ಜ್ಞಾನ ಗೊತ್ತಿರಬೇಕು. ಕೃಷ್ಣ ಯಾರೊಂದು ಗೊತ್ತಾದಷ್ಟು ದ್ವೇಷ ಜಾಸ್ತಿ ಆಗ್ತಿತ್ತು ದುರ್ಯೋಧನಾದಿಗಳಿಗೆ, ಪಾಂಡವರಿಗೆ ಭಕ್ತಿ ಜಾಸ್ತಿ ಆಗ್ತಾಯಿ. ಆದ್ದರಿಂದ ಜ್ಞಾನ ಒಂದು ವಸ್ತು ಇದೆ, ಇದು ಬೇಕೋ ಬೇಡ ಅಂತ ಹೇಳ್ಬೇಕು ಫಸ್ಟ್ ಹೇಳ್ತಾನೆ ಅವನು, ಏನು ವಾಟ್ ಇಸ್ ದಿಸ್ ಅಂತ ಕೇಳ್ತಾನೆ ಫಸ್ಟ್. ಅದು ಗೊತ್ತಿಲ್ಲದೆ ಹೋದರೆ ಬೇಕು ಅನ್ನೋದಕ್ಕೆ ಅರ್ಥ ಇಲ್ಲ, ಬೇಡ ಅನ್ನೋಕ್ಕೆ ಅರ್ಥ ಇಲ್ಲ, ನಾವೇನು ಮಾಡ್ತೀವಿ, ನ್ಯೂಟ್ರಲ್ ಆಗಿದ್ಬಿಡ್ತೇವೆ. ಆ ವಸ್ತುವಿನ ಸ್ವರೂಪ ಗೊತ್ತಾಗದೆ ಹೋದರೆ ಲೈಕ್ ಡಿಸ್ಲೈಕ್ ಪ್ರಶ್ನೆ ಬರೋದೇ ಇಲ್ಲ. ಸೊ ಭಕ್ತಿ ಎಂಬುದು ಬರಬೇಕಾದ್ರೆ ಏನಿರಬೇಕು, ಜ್ಞಾನ ಇರಬೇಕು. ದ್ವೇಷ ಬರಬೇಕಾದ್ರೆ ಏನಿರಬೇಕು, ಜ್ಞಾನ ಇರಬೇಕು. ಇಷ್ಟು ದುರ್ಯೋಧನಾದಿಗಳು ಕೃಷ್ಣನ ಬರೀ ದ್ವೇಷ ಮಾಡಿದ್ರೆ ತಮಸ್ಸಿಗೆ ಹೋಗ್ತಿದ್ದಿಲ್ಲ, ಕೃಷ್ಣ ತಿಳ್ಕೊಂಡೇ ದ್ವೇಷ ಮಾಡೋದು, ಅದಕ್ಕೆ ತಮಸ್ಸು. ಈರುಳ್ಳಿ ಸುಮ್ಮನೆ ಬಿಟ್ಬೇಡ ಸೇರೋದಿಲ್ಲ ಅಂತೇಳಿ, ಆ ಪುಣ್ಯ ಬೇರೆ. ಈ ಲೈಕಿಂಗ್ ಇದ್ದರೂ ಕೂಡ ಈ ದೇವರು ಹೇಳಿಲ್ಲ ಬಿಡ್ತೇನೆ, ಅದು ಪುಣ್ಯ, ಗೊತ್ತಾಯ್ತಾ. ಇವತ್ತು ಹಸಿವಾಗಿದ್ದರೂ ಕೂಡ ಹಸಿವಾಗದೆ ಹೋದ ಏಕಾಶ ಉಪವಾಸ ಮಾಡ್ತೀನಿ ಅಲ್ಲ, ಗೊತ್ತಾಯ್ತಾ. ಇವರು ಹಸಿವಾದರೂ ಮಾಡ್ತೇನೆ, ಅದು ದೊಡ್ಡದು. ಆ ಅರ್ಥದಲ್ಲಿ ಜ್ಞಾನ ಇರಬೇಕದು, ಜ್ಞಾನಪೂರ್ವಕನೇ ಮಾಡಬೇಕು. ಅದೆಲ್ಲ ಓವರ್ ನೈಟ್ ಬರೋದಿಲ್ಲ, ಅಭ್ಯಾಸ ಮಾಡ್ತಾ ಮಾಡ್ತಾ ಬರ. ಈ ಹಾವಿದೆ ಸುಮ್ಮನೆ ಕೂತೀರಿ, ಯಾರು ಕುಡ್ತಾನ, ನೀವು ಬೇಕಾದ್ರೆ ಕುಡಿ, ಯಾವ ಹೋಗ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಹಾವು ಅನ್ನೋ ಜ್ಞಾನ ಏನು ಮಾಡುತ್ತೆ, ಅವನ್ನ ಓಡಿಸ್ಬಿಡುತ್ತೆ. ಇಲ್ಲಿ ಒಳ್ಳೆ ಪದಾರ್ಥ ಇದೆ, ಅದು ಅಟ್ರಾಕ್ಟ್ ಮಾಡುತ್ತೆ ಆ ಕಡೆ, ಜ್ಞಾನ ಆ ಕಡೆ ಇರುತ್ತೆ. ಅದೇ ನದಿ ತೀರೆ ಪಂಚಫಲಾನಿ ಸಂತಿ, ನದಿ ತೀರದೊಳಗೆ ಒಳ್ಳೊಳ್ಳೆ ಹಣ್ಣು ಬಿಟ್ಬಿಟ್ಟಿದೆ, ಯಾರು ನೋಡೋರೇ ಇಲ್ಲ ಅಂತ ತಕ್ಷಣ ಉಳ್ಳಕ್ಕೆ ಟ್ರೈ ಮಾಡ್ತಾರೆ. ಯಾಕೆ ಬೇಕಾದ ಪದಾರ್ಥ. ಸೊ ಬೇಕು ಅಂತ ಹೇಳಿದಲ್ಲೆಲ್ಲ ಪ್ರೀತಿ ಬರುತ್ತೆ, ಅದೇ ಭಕ್ತಿ. ಅದಕ್ಕೆ ವಿರುದ್ಧವಾದ್ರ ಬಗ್ಗೆ ದ್ವೇಷ ಬರುತ್ತೆ, ಅದೇ ನಿಜವಾದ ಅರ್ಥದಲ್ಲಿ ಭಕ್ತಿಯನ್ನು ಪ್ರೂವ್ ಮಾಡೋ ಲಕ್ಷಣ. ಹೌದು, ಅದೇ ಹೇಳ್ತಾರೆ, ಇದೆಯಲ್ಲ ವಿಹಿತವನ್ನು ಮಾಡೋದು, ನಿಷಿದ್ಧವನ್ನು ಬಿಡೋದು, ಏನದು ಅನುಷ್ಠಾನ. ವಿಹಿತವನ್ನು ಸಂಧ್ಯಾವನ್ನೇ ಮಾಡಿದೆ, ದೇವರಲ್ಲಿ ಭಕ್ತಿ ಇದೆ ಸಂಧ್ಯಾವನ್ನೇ ಆಚರಣೆ ಮಾಡಿದೆ, ದೇವರಲ್ಲಿ ಭಕ್ತಿ ಇದೆ ಅದು ನೈವೇದ್ಯ ಮಾಡಿದೆ. ಪ್ರತಿಯೊಂದು ಲಿಂಕ್ ಆಗ್ತದೆ. ಸುಳ್ಳು ಹೇಳಿಲ್ಲ, ಯಾಕೆ ದೇವರು ಮೆಚ್ಚಬೇಕು. ಹೇಳ್ತಾನೆ ಭರತ, ಶತ್ರುಘ್ನ ಹೋಗಿಬಿಟ್ಟು ಏನು ಮಾಡ್ತಿರ್ತಾನೆ, ಮಂಥರಿನ ಕೊಲ್ಲಕ್ಕೆ ಹೋಗ್ತಾನೆ. ಆಗ ಭರತ ಬರ್ತಾನೆ, ಶತ್ರುಘ್ನ ಬಿಟ್ಬಿಡ ಅವಳನ್ನು, ನನಗೆ ಅರ್ಥ ಆಗುತ್ತೆ ಯಾತಕ್ಕೆ ಹಾಗೆ ಮಾಡ್ತೀನಿ ಅಂತೇಳಿ. ನನ್ನ ತಾಯಿ ಮಾತಿನಿಂದ ರಾಮ ಕಾಣಿಕೊಟ್ಟ, ತಾಯಿ ಬುದ್ಧಿ ಕೇಳಿಸೋಳು ಇವಳು, ಅದಕ್ಕೆ ನೀನು ಅವಳು ಕೊಲ್ಲಕ್ಕೆ ಹೊರಟಿದ್ದೆ. ನನಗೆ ನಿನ್ನ ಪಾಪ, ನಿನ್ನ ಬೇರೆ ತಾಯಿ, ನಿನ್ನ ತಾಯಿ ಸುಮಿತ್ರ, ನನ್ನ ತಾಯಿ ಕೈಕೇಯಿ, ನಿನಗೇನು ಹಕ್ಕಿಲ್ಲ, ಆದ್ದರಿಂದ ಕೈಕೇಯಿ ಮೇಲೆ ಏನು ಮಾಡೋಂಗಿಲ್ಲ, ನೀನು ಆ ದಾಸಿ ಮೇಲೆ ಮಾಡ್ತಾ ಇದ್ದೆ. ನನ್ನ ತಾಯಿನೇ ಕೊಲ್ಲಬೇಕು ಸಿಟ್ಟಿದೆ ಅಂತ ಹೇಳ್ತಾರೆ. ಯಾಕೆ ಕೈಕೇಯಿಂದ ತಾರೆ ಆಗಿದ್ದಿದ್ದು ಒಂದು, ಆದರೆ ಯಾಕೆ ಮಾಡೋದಿಲ್ಲ ಅಂದರೆ ರಾಮ ಮೆಚ್ಚೋದಿಲ್ಲ ಇದನ್ನು ಅಂತ ಹೇಳ್ತಾರೆ. ರಾಮ ಇದನ್ನೆಲ್ಲ ಯಾಕೆ ಮಾಡೋದಿಲ್ಲ, ನಾನು ಕೊಂದು ಬಿಟ್ಟರೆ ಕೈಕೇಯಿನ ನಾನು ಏನಾಗುತ್ತೆ ದೊಡ್ಡದಲ್ಲ, ರಾಮ ನನ್ನ ಮುಖನೇ ಮತ್ತೆ ನೋಡೋದಿಲ್ಲ, ಅದಕ್ಕೆ ಬಿಟ್ಟಿದ್ದೇನೆ. ಅದೇ ಭಕ್ತಿ ಅಂದರೆ ಅದು ಮಾತೃದೇವೋಭವ ತೋರಿಸ್ತಾರೆ. ಮಾತೃದೇವೋಭವ ಯಾತಕ್ಕೆ ಅಂದರೆ ರಾಮನೇ ಸಂತೋಷ ಕೊಟ್ಟರೆ ಅದಕ್ಕೆ ಕೆಲಸ. ಯಾರಿಗೋಸ್ಕರ ಮಾಡಿರ್ತೇವೆ ಅವ್ರು ಲೈಕ್ ಮಾಡಿದವರು ಮಾಡಿದ್ದೆ ವೇಸ್ಟ್, ಅದು ಅವ್ರು ಲೈಕ್ ಮಾಡಿಬಿಟ್ರೆ ಭಾರಿ ವೇಸ್ಟ್. ಇನ್ನು ಉಳಿದವ್ರು ಎಷ್ಟು ಸೇರಿ ಲೈಕ್ ಮಾಡಿದ್ರೆ ಉಪಯೋಗ ಇಲ್ಲ, ಉಳಿದವರೆಲ್ಲ ಲೈಕ್ ಮಾಡಿದರು ಆದರೆ ಅವ್ರು ಲೈಕ್ ಮಾಡಲಿಲ್ಲ. ಉಳಿದವ್ರು ಡಿಸ್ಲೈಕ್ ಅವ್ರು ಲೈಕ್ ಮಾಡಿದರು. ಸೊ ಅವ್ರ ಲೈಕಿಂಗ್ ಇಂಪಾರ್ಟೆಂಟ್. ಈ ಆಫೀಸ್ನಲ್ಲಿ ಬಾಸ್ಗೆ ಎಷ್ಟು ಮಹತ್ವ ಇದ್ದಾಗ ಪರಮಾತ್ಮ ಮೆಚ್ಚದೆ ಹೋದರೆ ಅದು ಧರ್ಮ ಅಲ್ಲ, ಮೆಚ್ಚಿದರೆ ಧರ್ಮ ಆಗಬೇಕು. ಬರ್ತಾರ ಮಾತು ಕರ್ಮದ ಡೆಫಿನೇಷನ್ ಅದು. ಹಳ್ಳಿಗಳ ಜನ ಉಪಯೋಗಿಸೋದು ಹಾಗೇನೆ, ಹಾಗೆಲ್ಲ ಮೋಸ ಮಾಡಬೇಡ, ದೇವ್ರು ಮೆಚ್ಚೋದಿಲ್ಲ ಅಂತ ಹೇಳ್ತಾರೆ. ಸಿಂಪಲ್ ಅದು, ಎಲ್ಲ ಶಾಸ್ತ್ರದ ಸಾರ. ಈಗ ದೇವ್ರು ಬಿಟ್ಬಿಟ್ಟಿದ್ದಾರೆ, ಅವ್ರಿಗೆ ಕೂಡ ಯಾರೋ ಹೇಳೋದಿಲ್ಲ. ಹಳ್ಳಿಯವರಿಗೂ ದೇವ್ರು ಬೇಡ, ಯಾರಿಗೂ ದೇವ್ರು ಬೇಡ. ಈಗ ಹಿಂದೆ ಐತೆ, ಹಳ್ಳಿಯವರಿಗೆಲ್ಲ ದೇವ್ರು ಒಬ್ಬ ಸುಲಭ ಆಗಿತ್ತು. ದೇವ್ ಒಪ್ಪಿದ್ದು ಹೌದೋ ಇಲ್ಲೋ, ಹೇಳಿದ್ದು ಹೌದಾ, ಕೊಟ್ಬಿಡು, ದೇವ್ರು ಮೆಚ್ಚೋದಿಲ್ಲ. ಒಂದೇ ಮಾತು, ಆ ಅಷ್ಟರ ಮಟ್ಟಿಗೆ ದೇವ್ರ ದೇವರೆಲ್ಲ ನೋಡ್ತಾನೆ, ಕೆಟ್ಟದನ್ನು ಮೆಚ್ಚೋದಿಲ್ಲ, ಎಲ್ಲ ತಲೆಯಲ್ಲಿ ಕೂತಿರ್ತಿತ್ತು ಆ ಥರ. ಅದೆಲ್ಲ ಇತ್ತೀಚೆಗೆ ಅದೆಲ್ಲ ಹೊರಟೋಯ್ತು. ತಮಸಃ ಇದಿಷ್ಟು ಅರ್ಥ ಮಾಡ್ಕೊಂಡು ಏನು ಗೊತ್ತಾಗುತ್ತೆ, ಈಗ ಈ ರೀತಿ ಮಾಡ್ತಾ ಇದ್ದರೆ ಅಪರೋಕ್ಷ ದರ್ಶನಂ ವಿಷ್ಣೋ ಜಾಯತೆ, ಅಪರೋಕ್ಷ ಜ್ಞಾನ ಬರುತ್ತೆ. ಇಲ್ಲದೆ ಹೋದರೆ ಸಂಧ್ಯಾದ ಸಕಾಲಕ್ಕೆ ಮಾಡಿದೆ, ಯಾತಕ್ಕೆ ಅಪರೋಕ್ಷ ಜ್ಞಾನ ಆಗಬೇಕು, ಅಲ್ಲಿ ಎಂಡಿದೆ. ಯಾರು ಮುಂದೆ ಸುಳ್ಳು ಹೇಳಲಿಲ್ಲ, ಸುಳ್ಳು ಯಾಕೆ, ಅಪರೋಕ್ಷ ಜ್ಞಾನ ಸಾಧನ ಆಗಬೇಕು. ಇಲ್ಲಿ ಮಾಡಿದ್ದೆಲ್ಲ ನಮಗೆ ಈಗ ನಮಗೆ ಅರ್ಥ ಆಗುತ್ತೆ. ಈಗ ಪ್ರತಿಯೊಂದಕ್ಕೂ ಪಾಯಿಂಟ್ಸ್ ಕೌಂಟ್ ಆಗುತ್ತೆ ಅಂತ ಹೇಳ್ತಾರೆ, ಗೊತ್ತಾಯ್ತಾ. ಆಧುನಿಕರಿಗೆ ಹೇಳೋದು ಭಾರಿ ಸುಲಭ, ಒಳ್ಳೇದು ಮಾಡಿದ ಪಾಯಿಂಟ್ ಕೌಂಟ್ ಆಯಿತು, ಕೆಟ್ಟದ್ದು ಮಾಡಿದ ಒಂದು ಪಾಯಸ್ ಮಿಸ್ ಆಯಿತು. ಅದೇ ಆ ರೀತಿ ನಮಗೆ ಇಲ್ಲೇ ಅರ್ಥ ಆಗುತ್ತೆ. ಪ್ರತಿಯೊಂದು ಎವ್ರಿ ಮೊಮೆಂಟ್ ಮಾಡೋ ಪ್ರತಿಯೊಂದು ಕೆಲಸ ಕೂಡ ಅಪರೋಕ್ಷ ಜ್ಞಾನ ಕೌಂಟ್ ಆಗುತ್ತೆ. ಮತ್ತೆ ಬರದೇ ಇರೋದಕ್ಕೂ ಕೌಂಟ್ ಆಗುತ್ತೆ. ಸರಿಯಾಗಿ ಮಾಡಿದರೆ ಬರೋದಕ್ಕೆ ಹ್ಯಾಕ್ ಕೌಂಟ್ ಆಗುತ್ತೋ, ತಪ್ಪಾಗಿ ಮಾಡಿದರೆ ಬರದೇ ಇರೋದಕ್ಕೂ ಕೌಂಟ್ ಆಗುತ್ತೆ. ಅದಕ್ಕೆ ನಾವು ಯಾವುದೇ ಕಾಲಕ್ಕೂ ಕೂಡ ದಿನಗಟ್ಟಲೆ ವರ್ಷಗಟ್ಟಲೆ ಯೂನಿಟ್ ನಿಂತ್ಕೊಳ್ಬಾರ್ದು, ಎವ್ರಿ ಮೊಮೆಂಟ್ ಮೊಮೆಂಟ್ ನೋಡ್ತಿರ್ಬೇಕು, ಗೊತ್ತಾಯ್ತಾ. ಸಾಧನೆ ಅಂದರೆ ಅದು ಒಟ್ಟು ಯಾವಾಗಲೂ ಮಾಡೋ ಸಾಧನೆ ಅಲ್ಲದು. ಎಕ್ಸಾಮ್ ಆಗಲಿ ದೃಷ್ಟಾಂತ, ಎವ್ರಿ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ಅದೇನದು ತುಂಬ ಇಂಪಾರ್ಟೆಂಟ್, ಬೇರೆ ಯಾವುದಕ್ಕೂ ಉಪಯೋಗ ಆಗಿಲ್ಲ. ಆ ರೀತಿಯಲ್ಲಿ ಉಪಯೋಗಿಸಾಗಿ ನಾವು ತದಾ ಕಾಲ ದೇವರನ್ನು ಈ ರೀತಿ ಧ್ಯಾನಿಸ್ಬೇಕು. ಅಪರೋಕ್ಷ ದರ್ಶನಂ ವಿಷ್ಣು ಜಾಯತೆ ನ ಅನ್ಯಥಾ ಕ್ವಚಿತ್ತಿ ಸತ್ತತ್ವೇ, ಬೇರೆ ಯಾವ ರೀತಿಯಲ್ಲೂ ಕೂಡ ಅಪರೋಕ್ಷ ಜ್ಞಾನ ಬರೋದಿಲ್ಲ. ಬೇರೆ ಏನಾದರೂ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೋದು, ವಿದ್ಯಾರ್ಥಿ ಪೆನ್ ತಂದೆಲ್ಲ ಪೆನ್ ಕೊಡ್ಬೋದು, ಪೇಪರ್ ತಂದೆಲ್ಲ ಪೇಪರ್ ಕೊಡ್ಬೋದು, ಏನೇನೋ ತಂದು ಕೊಡ್ಬೋದು. ನಾವು ಓದ್ಕೊಂಡೇ ಬಂದಿಲ್ಲ ಆದರೆ ಕಳಿಸ್ಬಿಡ್ತಾರೆ, ಅವ್ರು ಸಿಟ್ಟು ಬಂದ್ಬಿಡ ಬೈಲಕ್ಕೂ ಸಿಟ್ಟು ಬರೆಸ್ಬರಲ್ಲ, ಗೆಟ್ ಔಟ್ ಅಂತ ಹೇಳಿಬಿಡ್ತಾನೆ. ಯಾತಕ್ಕೆ, ಅದು ನೀನೇ ಮಾಡಬೇಕಾದ ಕೆಲಸ, ಉಳಿದವರೆಲ್ಲ ಉಳಿದನ್ನು ಮಾಡ್ಬೋದು ಬೇಕಾದ್ರೆ. ಆದರೆ ಓದೋದು ಯಾರು ಮಾಡ್ಬೇಕಾದನ, ಅವನೇ ಊಟ ಎರಡು ದೇವರಿಟ್ಟು, ಅನ್ನ ಇವನೇ ತಿನ್ಬೇಕು, ಗಾರ ಇವನೇ ಪಡಿಬೇಕು. ಇನ್ನೊಬ್ರು ಊಟ ಮಾಡಿದ್ರೆ ಹೊಟ್ಟೆ ತುಂಬುತ್ತಾ, ಸಾಧ್ಯ. ಇನ್ನೊಬ್ರಿಗೆ ಗಾರ ಬಂದು ಇವನು ಪಾಸ್ ಆಗ್ತಾನೆ ಇಲ್ಲ, ಎರಡು. ಉಳಿದೆಲ್ಲ ಏನು ಮಾಡ್ಬೋದು, ಕೊಟ್ಬೋದು. ಆಸ್ತಿ ಕೊಡ್ಬೋದು, ಜ್ಞಾನ ಕೊಡೋಂಗಿಲ್ಲ ಮಕ್ಕಳಿಗೆ, ಅರ್ಥ ಆಯ್ತಾ. ಆಸ್ತಿ ಕೊಡ್ಬೋದು, ಮೆಟೀರಿಯಲ್ ಥಿಂಗು, ಆದರೆ ಜ್ಞಾನ ಕೊಡಬೇಕಾದ್ರೆ ಸಾಧ್ಯ ಇಲ್ಲ. ಏನು ಮಾಡಬೇಕು, ಪುಣ್ಯಕ್ಕೆ ಅದು ಬಂದಿಲ್ಲ, ಅಪ್ಪ ಎಮ್ಮೆ ಮಗನ ಎಮ್ಮೆ ಅಂತ ಕರೀಲಿಕ್ಕೆ ಬರೋದಿಲ್ಲ. ಎಮ್ಮೆ ಈ ಎಮ್ಮೆ ಲೋಕದ ಎಮ್ಮೆ ಆಗ್ಬೋದೇ ಹೊರತು ಕ್ವಾಲಿಫಿಕೇಷನ್ ಬರೋದೇ ಇಲ್ಲ. ಅದು ಜ್ಞಾನ ನಾಟ್ ಟ್ರಾನ್ಸ್ಫರಬಲ್, ಕೆಲವು ಟ್ರಾನ್ಸ್ಫರಬಲ್, ಕೆಲವು ನಾನ್ ಟ್ರಾನ್ಸ್ಫರಬಲ್. ಜ್ಞಾನ ಅಂಬೋದು ಏನದು, ನಾನ್ ಟ್ರಾನ್ಸ್ಫರಬಲ್. ಒಬ್ಬರೊಬ್ಬರು ಅವರೇ ಪ್ರಯತ್ನ ಪಡಬೇಕು. ಆ ದೃಷ್ಟಿಯಲ್ಲಿ ದೇವರು ಅದಕ್ಕೆ ಒಬ್ಬನ್ನೇ ಹುಟ್ಟಿಸ್ತಾನೆ, ಒಬ್ಬನ್ನೇ ಸಾಯಿಸ್ತಾನೆ. ಅವನು ಇಂಡಿವಿಜುವಲ್ ಆಗಿ ಹೋಗ್ಬೇಕು ಅವನು, ಅದ ಜೊತೆಗೆ ಯಾರೂ ಬರೋದಿಲ್ಲ. ಅದರ ಮನಸ್ಮೃತಿಯನ್ನು ಹೇಳ್ತಾರೆ, ಏಕಏವ ಸುಹೃದ್ ಧರ್ಮ ನಿಧನೇಪಿ ಅನುಯಾತೀಯ. ನಮ್ಮ ಹಿಂದೆ ಬರೋ ಧರ್ಮ ಒಂದೇ, ಜೊತೆಗೆ ಯಾವಾಗಲೂ ಬರ್ತಾ ಇರುತ್ತೆ. ಶರೀರೇಣ ಸಮಂ ನಾಶಂ ಸರ್ವ ಮನ್ಯದ್ಧಿ ಗಚ್ಚತಿ. ಉಳಿದೆಲ್ಲ ದೇಹ ಹೋಗ್ತಿರ್ಲಿಕ್ಕೆಲ್ಲ ಲಿಂಕ್ ತಪ್ಪಿ ಹೋಯ್ತು, ಆದರೆ ಅದು ಮಾತ್ರ ಜೊತೆ ಫಾಲೋ ಮಾಡೇ ಮಾಡುತ್ತೆ ಅಂತ ಹೇಳ್ತಾರೆ. ಅದನ್ನು ಅರ್ಥ ಮಾಡಿಕೊಂಡ್ರೆ ಜ್ಞಾನಕ್ಕೆ ಎಷ್ಟು ಇಂಪಾರ್ಟೆಂಟೋ ಅದ್ರ ಬಗ್ಗೆ ಜನ ಪೂರ್ತಿ ನೆಗ್ಲಿಜೆಂಟ್ ಆಗಿದ್ಬಿಡ್ತಾರೆ. ಮೋಸ್ಟ್ ಇಂಪಾರ್ಟೆಂಟನ್ನ ಕೇರ್ಲೆಸ್ ನೋಡ್ತಾರೆ, ಮೋಸ್ಟ್ ಅನ್ಇಂಪಾರ್ಟೆಂಟನ್ನು ಭಾರಿ ನೋಡಿದ್ದು ನೋಡಿದ್ದೇನೆ, ಏನು ಪ್ರಯೋಜನ ಇಲ್ಲ. ಇದು ಸತ್ತತ್ವೇ. ಅಲ್ಲಿಗೆ ನಾಳೆ ದಿವಸ ಮುಂದಿನ ಪಾಠ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿ ಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ವೃಷಾ.